ಅಜ್ಞಾತವಾಸಾಯ ತಥೋ ಮನೋದಥುಹು. ಅಜ್ಞಾತವಾಸಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ. ವ್ಯಾಸ ಹೇಗೆ ಪೂರೈಸಿದರು ಅಂದರೆ ನಾರಾಯಣ ಅನುಗ್ರಹತಃ, ಇನ್ನು ಎಲ್ಲೂ ಬಿಡದೇ ಇಲ್ಲ ಆಚಾರ ಹೇಳಬೇಕಾದ್ರೆ, ದೇವರ ದಯೆಯಿಂದ ಪೂರೈಸಿದ್ರು. ಅದು ಮುಖ್ಯ ಇದೆ. ಏನೇ ಕೆಲಸ ಆಯಿತು ಅಂದರೆ ಅವ್ರು ಮಾಡಿದ್ದು ಹೀಗೆ ಮಾಡಿದ್ದು ಅಲ್ಲಿ ಟ್ರೈ ಮಾಡಿದೆ ಇಲ್ಲ ಅವೆಲ್ಲ ಸುಳ್ಳು, ದೇವರ ದಯೆ ಇತ್ತು ಆಯ್ತು ಅಷ್ಟೇ. ಅದೊಂದಿಲ್ಲದೆ ಹೋದರೆ ಏನು ತಿಪ್ಪರಲಾಗಿ ಹೋದ್ರೆ ಕೆಲಸ ಆಗೋದಿಲ್ಲ. ದೇವರ ದಯೆ ಇದ್ರೆ ಹುಡುಕೊಂಡು ಬರುತ್ತೆ. ಆಮೇಲೆ ದೇವರ ದಯೆ ಇತ್ತು ಅಂತ ಕೇಳಿ ಬೇಡ ಅಂತ ಕೂತಿದ್ರು ಮುಂದೆ ಬಂದು ಬಿಡಬೇಕು. ನಾರಾಯಣ ಅನುಗ್ರಹತಃ ಯಥಾವತ್ ದ್ವಾದಶ ನಿಸ್ತೀರ್ಯತಾನ್ ದ್ವಾದಶಾಬ್ದಾನ್ ವನೇತೆ. ಯಥಾವತ್ತಾಗಿ 12 ವರ್ಷಗಳ ವನವಾಸವನ್ನು ಪೂರೈಸಿ ಅಜ್ಞಾತವಾಸಾಯ ತಥೋ ಮನೋದಧುಹು, ಅಜ್ಞಾತವಾಸ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಅಷ್ಟು ಜನ ಇದ್ದಾರೆ, ಹಿಂದೆ ನೋಡಿದ್ದೇವೆ, ಲಕ್ಷಾಂತರ ಜನ ಇದ್ದಾರೆ, ಋಷಿಗಳು ಮುನಿಗಳು ಅವರ ಪರಿವಾರಗಳು ಸನ್ಯಾಸಿಗಳು ಎಷ್ಟು ಜನ ಇದ್ದಾರೆ. ಅವರೆಲ್ಲ ಕಡೆ ವನವಾಸ ಅಜ್ಞಾತವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವರೆಲ್ಲ ಕಳಿಸ್ಬೇಕೀಗ. ಧರ್ಮರಾಜ ಧರ್ಮರಾಜನೇನೆ, ನಾವೆಲ್ಲ ನೀವೆಲ್ಲ ಹೋಗ್ರಿ ಎಲ್ಲ ಮನಸ್ಸು ಬರೋದಿಲ್ಲ ಆತನಿಗೆ, ನೀವೆಲ್ಲ ಹೋಗಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾವು ಹೋಗ್ತೇವೆ ಅನುಮತಿ ಕೊಡಿ ಅಂತ ಕೇಳಿದಂತೆ ಪುಣ್ಯಾತ್ಮ. ಮಾತಾಡೋದಲ್ಲೂ ಬಹಳ ಒಂದು ವೈಶಿಷ್ಟ್ಯ ಇರ್ತದೆ. ಮಾತಾಡಬೇಕಾದ್ರೂ ಕೂಡ ಹೋಗ್ರಿ ಎಂಬುದು ಬೇರೆ, ನಾವು ಹೋಗ್ತೀವಿ ಎಂಬುದು ಬೇರೆ. ಅದು ಬಹಳ ಮರ್ಯಾದೆಯಿಂದ ಹೇಳ್ತಕ್ಕಂಥ ಮಾತದು. ಅಂತ ನಾವಿನ್ನು ಅಜ್ಞಾತವಾಸಕ್ಕೆ ಹೋಗಬೇಕಾಗಿದೆ, ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮಂಥ ಸಜ್ಜನರ ಸಹವಾಸ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅನಿವಾರ್ಯ ಇದು. ಒಂದು ಈ 1 ವರ್ಷ ನಾವು ದೂರ ಇದ್ದರೆ ಯಾವಾಗಲೂ ಜೊತೆಗಿರ್ಬೋದು. ಆಮೇಲೆ ಈಗೇನಾದರೂ ಹತ್ತಿರ ಎಲ್ಲಕ್ಕೆ ಹೋದರೆ ಮತ್ತೆ 12 ವರ್ಷ ವನವಾಸ ಅಜ್ಞಾತವಾಸ ಶುರುವಾಗುತ್ತೆ. ದುರ್ಯೋಧನ ಅಂತ ನಿಬಂಧನೆ ಹಾಕಿದ್ದಾನೆ, ಆದ್ದರಿಂದ ನೀವು ಅನುಮತಿ ಕೊಡಿ ಅಂತ ಪ್ರಾರ್ಥನೆ ಮಾಡಿದಾಗ ಅವರೆಲ್ಲರೂ ಒಪ್ಪಿಕೊಂಡ್ರಂತೆ. ಸುಮ್ಮನೆ ಎಲ್ಲಿ ಕಳಿಸ್ಬೇಕು ಅವ್ರನ್ನ ಪಾಪ. ಈಗ ಅದಕ್ಕೆ ಹೇಳುತ್ತಾರೆ, ನೀವೆಲ್ಲ ಕೂಡ ದ್ರುಪದ ರಾಜನ ಮನೆಗೆ ಹೋಗ್ರಿ ಅಂತ ಹೇಳುತ್ತಾರೆ. ನೋಡಿ, ಪಾಂಡವರ ಅದಕ್ಕೆ ದ್ರೌಪದಿಯ ಮನೆಗೆ ಹೋಗಿ ವಾಸ ಮಾಡಿ, ದ್ರುಪದ ರಾಜನ ಮನೆಯಲ್ಲಿ ವಾಸ ಮಾಡಿ, ಇದು ಆಪತ್ಕಾರದಲ್ಲಿ ಎಲ್ಲಿ ವಾಸ ಮಾಡಬೇಕು ಅಂದರೆ ಧರ್ಮರಾಜ ಕೊಟ್ಟ ಉತ್ತರ ಇದು. ದ್ರುಪದ ಮನೆ ಅಂತ ಹೇಳಿದರೆ ದ್ರೌಪದಿಯ ತಂದೆಯ ಮನೆ. ದ್ರೌಪದಿ ಅಂದರೆ ಸಾಕ್ಷಾತ್ ಭಾವಿ ಸರಸ್ವತಿ, ಅಂದರೆ ವಿದ್ಯೆಯನ್ನು ನಂಬಿಕೊಂಡು ಬದುಕಿ ಅಂತಾರೆ ಹೊರತು ಬೇರೆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ಅಲ್ಲೇ ನಿಮಗೆ ಸ್ಥಾನ. ವಿದ್ಯೆಯ ಆಸರೆ ಕೊಟ್ಟಂತಹ ದ್ರೌಪದಿಯ ತಂದೆಯಾದ ದ್ರುಪದರಾಜ ಇಟ್ಕೊಂಡಿರ್ತಾನೆ ಪಾಂಚಾಲ ದೇಶದಲ್ಲಿ ವಾಸ ಮಾಡಿ ಅಂತ ಹೇಳಿ ಅವನ್ನೆಲ್ಲ ಕಳಿಸಿಕೊಟ್ಟಾಗ ಧೌಮ್ಯಾಚಾರ್ಯ ಹೊರಟ್ರಂತೆ. ಇದೊಂದು ಅನೇಕರಿಗೆ ಗೊತ್ತಿಲ್ಲ, ತುಂಬ ನಿಬಂಧನೆ ಒಂದಿದೆ. ಒಬ್ಬ ಗೃಹಸ್ಥರ ಮನೆಯಲ್ಲಿ ಅಗ್ನಿ ಆರಬಾರದು ಅಂತ ಹೇಳುತ್ತಾರೆ. ಗೃಹಸ್ಥನ ಮೇಲೆ ಅಗ್ನಿ ಆರಬಾರದು, ಯಾವಾಗಲೂ ಅಗ್ನಿ ಸಂರಕ್ಷಣೆ ಮಾಡಬೇಕು. ಎಂಥ ಅಗ್ನಿ ಅಂದರೆ ಹೋಮದ ಅಗ್ನಿ. ಅದು ಗೊತ್ತು, ನಮ್ಮ ಜೀವನ ಇರೋದೇ ಯಜ್ಞಯಾಗಗಳಿಗೋಸ್ಕರ ನಿರಂತರ ಅದನ್ನು ಕಾಪಾಡಬೇಕು. ಔಪಾಸನಾಗ್ನಿ ಅಂತ ಹೆಸರು ಅದಕ್ಕೆ, ನಿತ್ಯ ಕಾಪಾಡಬೇಕದು. ಅದು ದೊಡ್ಡ ಹೇಗೆ ದೇವರು ನಂದಾದೀಪ ಹೇಗೆ ಆರಿಸ್ತೆ ಅಂತ ನೋಡ್ಕೋಬೇಕಲ್ಲ, ಅದು ಅಲ್ಲಿ ನಂದಾದೀಪ ಅಲ್ಲಿ ಆರಕೂಡುದು. ಹೋಮಕುಂಡದಲ್ಲಿ ಅಗ್ನಿ ಆರಬಾರದು. ಇವತ್ತು ಬಾಯಲ್ಲೇ ಆರೋದಿಲ್ಲ ಪಾಪ, ಯಾವಾಗಲೂ ಸೇತಿರ್ತಾರಲ್ಲ, ಬಾಯಲ್ಲಿ ಕಾಪಾಡಿಬಿಡ್ತಾರೆ ಅಗ್ನಿ. ಬಾಯಲ್ಲಿ ಕಾಪಾಡಬಾರದು, ಮಳೆ ಹೋಮಕುಂಡದಲ್ಲಿ ಕಾಪಾಡಬೇಕಲ್ಲ. ಆ ರೀತಿ ಚೈನ್ ಸ್ಮೋಕರ್ ಅಂದ್ರೆ ಏನು ಅರ್ಥ, ಅದೇ ಅರ್ಥನೇ, ಇನ್ನೇನು ಅದಕ್ಕೆ ಬೇರೆ ಅರ್ಥನೇ ಅಲ್ಲ. ಅದಕ್ಕೆ ಇಂಥ ಬಹಳ ಮೂರ್ಖ ಜನ ಇರ್ತಾರೆ. ಆ ರೀತಿ ಅದನ್ನು ಬಿಡಿಸಿದ್ರಲ್ಲ, ಇದು ಶುರು ಮಾಡಿದ್ರು ಅಂತ ಅರ್ಥ. ಯಾವಾಗ ವೈಷ್ಣವ ಬಿಡಿ ಹೋಮ ಬಿಡಿ ಅಂತ ಹೇಳಿದ್ರು, ಇದೆಲ್ಲ ದುರಭ್ಯಾಸ ಶುರು ಮಾಡಿಬಿಟ್ರು. ಅದಿದ್ದರೆ ಮಾಡಕ್ಕೆ ಬರೋದಿಲ್ಲ. ಆಗ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಒಂದು ಇದು ಬರುತ್ತೆ, ಐಡೆಂಟಿಟಿ ಬರುತ್ತೆ. ಓ, ನಾ ಸ್ಕೂಲಿಗೆ ಸೇರಿದವನು, ಹುಷಾರು ನಡ್ಕೋಬೇಕು ಅಂತ ಎಚ್ಚರಿಕೆ ಬರುತ್ತೆ. ಅದಿಲ್ಲ ಅಂತ ಹೇಳಿದ ತಕ್ಷಣ ಮನುಷ್ಯ ಅನ್ಐಡೆಂಟಿಫೈಡ್ ಆಗಿಬಿಟ್ಟು ಏನೋ ಮಾಡಕ್ಕೆ ಶುರು ಮಾಡ್ತಾನೆ. ಆದ್ದರಿಂದ ಇವತ್ತು ಮನೆಯಲ್ಲಿ ಹೋಮಾಗ್ನಿ ಇರತಕ್ಕಂಥದ್ದು ದುರಭ್ಯಾಸಗಳನ್ನು ತಪ್ಪಿಸ್ತಕ್ಕಂಥ ಒಂದು ರಾಜಮಾರ್ಗ. ಅದಕ್ಕಾಗಿ ಧೌಮ್ಯಾಚಾರ್ಯ ಹೇಳುತ್ತಾರೆ, ಅವರಿಗೆ ಮಾಡಾಗಿಲ್ಲ, ಅಜ್ಞಾತವಾಸಕ್ಕೆ ಹೋಗ್ತಾರಾದ್ರಿಂದ ಅವ್ರು ಕ್ಷತ್ರಿಯ ಅಂತ ಮೊದಲು ಗೊತ್ತಾಗಿ ಉಳಿದಲ್ಲ ಗೊತ್ತಾಗಿ ಶುರುವಾಗುತ್ತವೆ, ಏನು ಗೊತ್ತಾಗಬಾರದು. ಅದಕ್ಕಾಗಿ ಧೌಮ್ಯಾಚಾರ್ಯ ಹೇಳುತ್ತಾರೆ, ನಾವು 1 ವರ್ಷ ಕಾಲ ನಮ್ಮ ಅನುಪಸ್ಥಿತಿಯಲ್ಲಿ ಅಗ್ನಿ ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಒಪ್ಪಿಸಿದರೆ, ಮನೆ ಕಾಯಿಲೆಗೆ ಒಬ್ಬರು ಬಿಟ್ಟು ಹೋಗ್ತಾರಲ್ಲ, ಆ ರೀತಿಯಾಗಿ ಅವರನ್ನು ಬಿಟ್ಟಂತೆ ಧೌಮ್ಯಾಚಾರ್ಯ ಎಲ್ಲರನ್ನು ಕರ್ಕೊಂಡು ಹೊರಟು ಬಿಡ್ತಾರೆ. ಇನ್ನು ಉಳಿದ ಜನಗಳನ್ನು ಋಷಿಬುರಿಗಳು ಮೊದಲಾದ್ರನ್ನು ಆ ಕಡೆ ಕಳಿಸಿದರೆ, ಉಳಿದ ಜನಗಳನ್ನು ದ್ವಾರಕಿಗೆ ಹೋಗಿ ಕೃಷ್ಣನ ಹತ್ರ ಇರಿ ಅಂತ ಅವರನ್ನು ಕಳಿಸಿಕೊಟ್ರಂತೆ. ಧೌಮ್ಯಾಚಾರ ಹೋಗಬೇಕಾದ್ರೆ ಕೆಲವು ಒಳ್ಳೆ ಮಾತಾಡಿ ಹೋಗ್ತಾರೆ, ಹಿತೋಕ್ತಿಗಳನ್ನು ಹೇಳಿದರಂತೆ. ಅವರಿಗೆ ಗೊತ್ತು ಪಾಂಡವರು ಮುಂದೆ ತಾವು ಏನಲ್ಲ ಅಂತ ಗೊತ್ತಿದೆ ಅವರಿಗೆ. ಆದರೂ ಹೇಳಿದರಂತೆ, ನೋಡು ಧರ್ಮರಾಜ, ನಾನು ಹೇಳಬಾರದು ನಿಮಗೆ ಅದು ಕೂಡ, ಆದರೆ ನನ್ನ ಕರ್ತವ್ಯ ಅಂತ ಹೇಳುತ್ತೇನೆ, ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ ಅಂತಲೇ ಹೇಳಿದ್ರಂತೆ. ಅದು ದೊಡ್ಡ ವಿಚಾರ, ನಿಮಗೆ ಜಾಸ್ತಿ ಗೊತ್ತಿದೆ, ಆದರೂ ನಾನು ಹೇಳೋ ಕೆಲಸ ಮಾಡಿಬಿಡ್ತೇನೆ ಅಂತ ಹೇಳಿಬಿಟ್ಟು ಎಲ್ಲ ಹೇಳ್ತಾರೆ. ರಾಜಮಹಾರಾಜರು ಅಜ್ಞಾತವಾಸ ಮಾಡಬೇಕಲ್ಲ, ತುಂಬ ಅಪಾಯದ ಕೆಲಸ ಅದು, ಒಂದು ಭಾಳ ಎಚ್ಚರದಿಂದ ಇರಬೇಕು. ರಾಜಮಹಾರಾಜರ ಸಹವಾಸ ಭಾರಿ ಕಷ್ಟ ಅಂತ ಹೇಳುತ್ತಾರೆ. ಅದು ಒಲಿದು ಬಿಟ್ಟರೆ ಬೇಕಾದ್ ಮಾಡಿಬಿಡ್ತಾರೆ, ಅಪಾಯದಂದ್ರೆ ತಲೆ ಕತ್ತರಿಸ್ಬಿಡ್ಬೇಕಾರೆ. ರಾಜಶಾಸ್ತ್ರ ಅಂದರೆ ಏನು ಮಾಡೋಗಿಲ್ವೇ ಇಲ್ಲ, ಹೆಂಗೆ ಮಾಡಿ ಹಾಕ್ಬಿಡ್ತಾರೆ. ಆಮೇಲೆ ಭಾಳ ಹುಷಾರಾಗಿರಬೇಕು, ರಾಜ ಎಷ್ಟು ಸಲಿಗೆ ಕೊಟ್ಟರು ಕೂಡ ನಾವು ಅದನ್ನು ದುರುಪಯೋಗ ಮಾಡಿಕೊಳ್ಳಬಾರದು ಅಂತ ಹೇಳ್ತಾರೆ. ರಾಜ ಅಂದರೆ ಹೇಗೆ ಬದುಕಬೇಕು ಹೇಳ್ಕೊಡ್ತಾರೆ, ಅವ್ರ ಜೊತೆ ಸರಿಯಾದ ಈಕ್ವಲ್ ಆಗಿ ಕೂಡಬಾರದು. ಮೊದಲು ಕುಡಿಸೋತಾರೆ, ಆಮೇಲೆ ತಿರುಗಿ ಅವನೇ ಹೊಡೆದ್ರೆ ಹೊಡೆದ್ಬಿಟ್ಟು ಹೇಳೋಕ್ಕಾಗೋದಿಲ್ಲ. ನೀವು ಹೇಳಿದ್ರೆ ಥ್ಯಾಂಕ್ಸ್ ಅಂತ ದೂರ ಇರಬೇಕೆ ಹೊರತು ಹತ್ತಿರ ಹೋಗ್ಲಿಕ್ಕೆ ಹೋಗಬಾರ್ದು. ಬೇಡಾದರೂ ಸಿಟ್ಟು ಬರುತ್ತೆ, ಅದು ಥ್ಯಾಂಕ್ಸ್ ಅನ್ನು ಮಾತ್ರ ಅಭ್ಯಾಸ ಮಾಡ್ಕೊಂಡ್ಬಿಡಬೇಕು. ಏನು ಹೇಳಿದರೂ ಕೂಡ ಅದನ್ನು ಉಪಯೋಗಿಸಬಾರದು ಆಗಲಿ ಅಂತ ಹೇಳಬೇಕು. ಅವನು ಎಷ್ಟು ನಂಬಿದರೂ ಕೂಡ ನಂಬಿಲ್ಲ ಅಂತಾನೆ ತಿಳ್ಕೊಂಡಿರ್ಬೇಕಂತ. ರಾಜ ಮಹಾರಾಜನ ಹೇಳಕ್ ಬರೋದಿಲ್ಲ, ಆದ್ದರಿಂದ ನಮ್ಮೆಚ್ಚರಿಕೆಯಲ್ಲಿ ನಾವಿರಬೇಕು. ನಾವು ಅವ ರಾಜ ಮಹಾರಾಜರು ಶೀಘ್ರ ಕೋಪಿಗಳಂತೆ, ಯಾವ ಕ್ಷಣದಲ್ಲಿ ಅವರು ಹಿತ್ತಾಳೆ ಕಿವಿಗಳು ಸಾಮಾನ್ಯವಾಗಿ ಯಾರೋ ಹೇಳಿಬಿಟ್ಟಿರ್ತಾರೆ, ತಲೆಯಲ್ಲಿ ಕೂತಿರುತ್ತೆ, ವೆರಿಫೈ ಮಾಡಕ್ಕೆ ಹೋಗೋ ಸ್ಥಿತಿ ಇರೋದಿಲ್ಲ, ಆಕ್ಷನ್ನೇ ತಗೊಂಡ್ಬಿಡ್ತಾರೆ. ಅದಕ್ಕೆ ನಾವು ಇರಬೇಕು. ರಾಜ ಮಹಾರಾಜರಲ್ಲಿ ಇದ್ದಾಗ ಎಂದು ಸೋಮಾರಿತನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಕೆಲಸ ಕೊಟ್ಟರೆ ನಾನು ಮಾಡ್ತೇನೆ, ಮುಂದೆ ಹೋಗಬೇಕಂತೆ, ಭಾಳ ಪ್ರೀತಿ ವಿಶ್ವಾಸ ಬರುತ್ತಾಗ. ಸ್ವಲ್ಪ ತಡ ಮಾಡಿದರೂ ಕೂಡ ನಿರ್ಲಕ್ಷ್ಯ ತೋರಿಸ್ತಾರೆ, ಸಿ ಆರ್ ಬರೆಯೋಕ್ಕೂ ಬರದಾಕಿ ಬಿಡ್ತಾರೆ, ನಾಟ್ ಆಕ್ಟಿವ್ ಇನ್ ಇಸ್ ವರ್ಕ್ ಅಂತ ಬಂದು ಮುಂದೆ ಹೋಗ್ತಾನೆ. ಎಲ್ಲ ಹೇಗೆ ಆಫೀಸರ್ಸ್ ಇರ್ತಾರೆ ಅದೆಲ್ಲ ಹಿಡ್ತಾ ಹೋಗ್ತಾರೆ. ಭಾರಿ ಎಚ್ಚರಿಕೆಯಿಂದ ಇರಬೇಕು. ರಾಜ ಸ್ತ್ರೀಯರ ಜೊತೆಗೆ ಕಣ್ಣೆತ್ತಿಯೂ ನೋಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳುತ್ತಾರೆ. ಯಾರ್ದಾರ ಮನೆ ಸುಖವಾಗಿರಬೇಕು ಅಂತಿದ್ರೆ ಒಳ್ಳೆ ಗುಟ್ಟು ಹೇಳುತ್ತಾರೆ ಧೌಮ್ಯಾಚಾರ್ಯರು, ಅವರ ಹೆಂಗಸರ ಜೊತೆ ಮಾತುಕತೆ ಆಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳುತ್ತಾರೆ. ಅವ್ನು ಡೌಟ್ ಕ್ರಿಯೇಟ್ ಆಗುತ್ತೆ, ಉಳಿದೌಟ್ ಕ್ರಿಯೇಟ್ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ, ಯಾರು ಕೊಂದ ಹಾಕ್ಬಿಡ್ತಾನೆ, ಬಿಡೋದಿಲ್ಲ. ಆದ್ದರಿಂದ ಎಂದೂ ಕೂಡ ಎಲ್ಲಿವರೆಗೂ ರಾಜಪತ್ನಿಯರಿಂದ ದೂರ ಇರ್ತೀರೋ ನಿಮ್ಮ ಸ್ಥಾನ ಭದ್ರ, ನೀವೇನಾದರೂ ಸಲಿಗೆ ಬೆಳೆಸ್ಕೊಂಡ್ರೋ ನಿಮ್ಮ ಜೀವಕ್ಕೆ ಅಪಾಯ, ಎಲ್ಲ ಧೌಮ್ಯಾಚಾರ್ಯ ಹೇಳ್ತಾ ಹೋಗ್ತಾರೆ. ಧರ್ಮ ಉಳಿದವರಾಗಿದ್ದ ಧರ್ಮಾಚಾರ್ಯ ಭಾರಿ ಗೊತ್ತಿದೆ ಹೋಗ್ರಿ ಅಂತ ಹೇಳಿಬಿಡ್ತಿದ್ರು. ಧೌಮ್ಯರು ಹಾಗಲ್ಲ, ಪಾಂಡವರು ಹಾಗಲ್ವೇ ಅಲ್ಲ, ಧೌಮ್ಯಾಚಾರ್ಯರೇ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಇಂಥ ಮಾತು ಯಾರು ಹೇಳ್ತಾರೆ ನಮಗೆಲ್ಲ ಅಂತಂದ್ರೆ ಅಂತ ಪಾಪ. ಕುಂತಿ ಹೇಳಬೇಕು, ವಿದುರ ಹೇಳಬೇಕು, ಇನ್ಯಾರು ಹೇಳ್ತಾರೆ ನಮಗೆಲ್ಲ ಕೂಡ, ತುಂಬ ಸಂತೋಷ ಅಂತ. ದೊಡ್ಡಸ್ತಿಕೆ ಇದು ಒಂದು. ತಾಯಿ ಇರ್ತಾಳೆ, ಮಗ DGP ಆಗಿರ್ತಾನೆ, ಪಾಪ ಡೈರೆಕ್ಟ್ ಜನರಲ್ ಆಫ್ ಪೊಲೀಸ್ ಅವನು. ತಾಯಿ ಮುದುಕಿ ಮನೇಲಿ ಇದ್ದು ಬಿಟ್ರೆ ಇಟ್ಕೊಂಡಿದ್ರೆ ಪುಣ್ಯಾತ್ಮ ಅಕಸ್ಮಾತ್ ಹೋಗ್ಬೇಕಾರೆ ಹೇಳ್ತಾಳೆ ಹುಷಾರಾಗಿ ಹೋಗ್ಬಾಬೋ ಅಂತ ಹೇಳ್ತಾಳೆ. ಅವನಿಗೆ ಹೇಳ್ಬೇಕಾ ಇವಳಿ ಮಧ್ಯೆ, ಇವಳು ಕೋಲ್ಕೊಂಡು ಓಡಾಡಳು ಪಾಪ, ಕಡ್ಕೊಳ್ಳೋ ನೆಟ್ಟಕ್ಕೆ ಕಾಣೋದಿಲ್ಲ, ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಾಳಲ್ಲ, ಯಾತಕ್ಕೆ? ಅವನಿಗೆ ಗೊತ್ತಿಲ್ಲ ಅಂತಲ್ಲ, ತನ್ನ ಕರ್ತವ್ಯ ಅಂತ ಹೇಳೋದಷ್ಟೆ. ಅದು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಹಿರಿಯರ ಮಾತಿಗೆ ಬೆಲೆ ಇರುತ್ತೆ. ಅವ್ರು ಹೇಳೋದು ಸರಿ, ಇವ್ರು ಆಗಲೇಮ್ಮ ಅಂತ ಹೇಳಬೇಕಾದ ನಂಗೇನು ಗೊತ್ತಾಗ ಮುದುಕಿ ಸುಮ್ಮನೆ ಕೊಡು ಅಂತ ಹೇಳಕ್ಕೆ ಹೋಗಬಾರ್ದು. ಓ ಭಾರಿ ಒಳ್ಳೇದಾಯ್ತು ಹಾಗೆ ಮಾಡ್ತೀನಿ ಅಂತ ಹೇಳಬೇಕೆ ಹೊರತು ಎದುರಾಡಬಾರ್ದು. ಅಂದರೆ ಉಪದೇಶವನ್ನು ನಾವು ಒಳ್ಳೆ ಸನ್ ಸ್ಪಿರಿಟಲ್ಲಿ ತಗೋಬೇಕು ಯಾವಾಗಲೂ ಕೂಡ, ಧರ್ಮರಾಜನಿಂದ ಕಲಿಬೇಕು ಆ ಮಾತನ್ನು. ಯಾರು ಏನೇ ಹೇಳಿ, ಸಾಮಾನ್ಯ ವಿಷಯ ಹೇಳಿದ್ರು ಕೂಡ ಓ ಭಾರಿ ದೊಡ್ಡ ಉಪಕಾರವಾಯಿತು ಅಂತ ತಿಳ್ಕೊಳ್ಳೋ ಮನುಷ್ಯ. ಆ ಮೂಲಕವಾಗಿ ಅತ್ಯಂತ ಸಾಫ್ಟ್ ಆತ, ತುಂಬ ಮೃದು ಆಗಲಿ ಧೌಮ್ಯಾಚಾರ್ಯರೇ, ಆದಷ್ಟು ನಿಮ್ಮನ್ನು ಕಾಣ ಯೋಗ ಬರಲಿ ಅಂತೇಳಿ ಎಲ್ಲರನ್ನು ಕಳಿಸಿಕೊಟ್ಟಂತೆ. ಆಮೇಲೆ ಇದೆಲ್ಲ ಕೂಡ್ತಾರೆ ಪಾಂಡವರು, 5 ಜನ ಪಾಂಡವರು, ದ್ರೌಪದಿ ಅಷ್ಟೇ ಉಳ್ಕೊಂಡಿದ್ದೆ, ಉಳಿದವರೆಲ್ಲ ಹೊರಟೋಗಿಬಿಟ್ಟಿದ್ದಾರೆ. ಮುಂದೆ ಸಮಸ್ಯೆ, ಈಗ ನಾವು ಎಲ್ಲಿ ವಾಸ ಮಾಡಬೇಕು ಅಂತ ಪ್ರಶ್ನೆ. ಎಲ್ಲಿ ವಾಸ ಮಾಡಬೇಕು ನಾವೀಗ? ಎಲ್ಲಿದ್ದರೆ ನಮ್ಮನ್ನು ದುರ್ಯೋಧನ ಹುಡುಕೋದಿಲ್ಲ. ಆಗ ಅವರೆಲ್ಲ ಯೋಚನೆ ಮಾಡಿದರಂತೆ, ನಾವು ಒಳ್ಳೆ ದುರ್ಯೋಧನ ಕರಾರು ಹಾಕಿರ್ತಾನೆ, ತುಂಬ ದೂರ ವಾಸ ಮಾಡಬಾರ್ದು, ತುಂಬ ದೂರ ಹುಡುಕಲು ಕಷ್ಟ ಆಗಬಾರ್ದಲ್ಲ ಅವನಿ ಪಾಪ, ಹತ್ತಿರ ಇರಬೇಕಂತ, ಹಸ್ತಿನಾವತಿಗೆ ಹತ್ತಿರ ಇರಬೇಕಂತ. ಅದು ಕೂಡ ನಾವು ಹಳ್ಳಿಗಳಲ್ಲಿ ವಾಸ ಮಾಡಬಾರ್ದಂತೆ, ಸಿಟಿಯಲ್ಲೇ ವಾಸ ಮಾಡಬೇಕಂತೆ. ಅದು ವೆಲ್ ನೋನ್ ಕಿಂಗ್ ಆಗಬೇಕಂತೆ, ಮತ್ತೆ ವೆಲ್ ನೋನ್ ಕಿಂಗ್ ಆಗಬೇಕು. ವಚ್ಚಿಟ್ಟು ಆಟ ಆಡ್ತಾರಲ್ಲ, ಡಿಫೈನ್ ಮಾಡಬೇಕು, ಹಾಲ್ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ ಹೇಳೋದು, ರೂಮ್ ಬಿಟ್ಟು ಈ ಕಡೆ ಹೋಗಬಾರ್ದು ಅಂತ ಹೇಳೋದು, ಇದೇ ಅವರು ತಪ್ಪದು. ಅವ್ರಿಗೆ ಬಿಟ್ಟರೆ ಅವನದೇ ಔಟ್ ಇದ್ದಾಗ ಲೆಕ್ಕ. ಹೇಗೆ ಆಟ ಆಡ್ತಕ್ಕಂಥ ನಿಯಮ, ರನ್ ಔಟ್ ಮಾಡ್ಬೇಕಾದ್ರೆ ಎಲ್ಲೋ ಓಡಿಬಿಟ್ರೆ ಅಷ್ಟರಲ್ಲೇ ಔಟ್ ಮಾಡಬೇಕೆ ಹೊರತು ಅಲ್ಲೆಲ್ಲ ಔಟ್ ಮಾಡಿಬಿಟ್ರೆ ಅದು ಇನ್ವ್ಯಾಲಿಡ್. ಅದು ಬಂತು ಅದು ಆಟದ ನಿಯಮ ಹೇಗಿರಬೇಕು, ಅಜ್ಞಾತವಾಸಕ್ಕೆ ನಿಯಮಗಳಿದೆ. ಆ ದೃಷ್ಟಿಯಲ್ಲಿ ನಾವೀಗ ತುಂಬ ದೂರ ಹೋಗಾಗಿಲ್ಲ, ಹತ್ತಿರ ಇರಬೇಕು, ಪ್ರಸಿದ್ಧರಾಜರಾಗಬೇಕು, ಗುರು ಸಿಗದಾಗಿರಬೇಕು. ಅದು ಆ ಜನರು ಒಬ್ಬರು ಗುರು ಸಿಗಬಾರ್ದು, ಸಿಕ್ಕರು ನೋಡಿದ್ರೆ ಅಷ್ಟು ಆದರೆ ಒಟ್ಟಿಗೆ ಕಂಡ್ರೆ ಅಲ್ಲ, ಒಬ್ರು ಕಂಡ್ರೂ ಸಾಕು. ಇದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ, ಎಲ್ಲಿದ್ದರ ವಾಸಿ ಅಂತ ಮಾತಾಡಿಕೊಟ್ಟಿರುತ್ತೆ. ಆಗ ಧರ್ಮರಾಜ ಕೊನೆಯ ತೀರ್ಮಾನ ಹೇಳುತ್ತಾನೆ, ವಿರಾಟ ರಾಜ ತುಂಬ ಧರ್ಮಿಷ್ಠ ಅಂತ ಕೇಳಿದ್ದೇನೆ, ಅಲ್ಲಿಗೆ ಹೋದರೆ ನಾವು ಸುಖವಾಗಿರಬಹುದು ಅಂತ ಕಾಣಿಸ್ತದೆ, ಆತ ದೈವ ಭಕ್ತ ಅಂತ ಹೇಳ್ತಾನೆ. ಇದು ಯೋಚನೆ ಇದೆ. ಒಂದು ಧರ್ಮಾದಿಗಳು ಎಲ್ಲಿ ವಾಸ ಮಾಡೋಕ್ಕೆ ಜಾಗ ಹುಡುಕುತ್ತೆ ನೋಡೋದು, ಕಲಿಯುಗದಲ್ಲಂತೂ ಜಾಗನೇ ಇಲ್ಲಲ್ಲ ಪಾಪ ಅವಕ್ಕೆ ಧರ್ಮಾದಿಗಳಿಗೆ. ಯಾರ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಕೇಳಿದರೆ, ಯಾರಿಗೆ ದೇವರಲ್ಲಿ ಭಕ್ತಿ ಇದೆಯೋ ಅಂಥವ್ರ ಹತ್ರ ವಾಸ ಮಾಡೋಣ ಅಂತ ಮಾತಾಡಿಕೊಂಡ್ರು. ಅವರ ಮೀಟಿಂಗು ನಮಗೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥ ಜಾಗ ಇದೆ, ಎಲ್ಲೆಲ್ಲ ಹೋದರೆ ಉಪಯೋಗ ಇಲ್ಲ, ಧರ್ಮಾತ್ಮರ ಹತ್ರ ಹೋಗಬೇಕು, ದೇವರು ನಂಬೋರ ಹತ್ರ ಹೋಗಬೇಕು. ವಿರಾಟ ರಾಜ ಹಾಗಿದ್ದಾನೆ, ಆತ ನಮಗೆ ದೂರದ ಬಂಧುವೂ ಆಗಬೇಕು ಅಂತ ಕೇಳಿದ್ದೇನೆ, ಅಲ್ಲಿಗೆ ಹೋದರೆ ಸರಿ ಹೋಗ್ಬೋದಲ್ಲ ಅಂತ ಕೇಳಿದಾಗ, ತುಂಬ ವೃದ್ಧ ಮನುಷ್ಯ ಬೇರೆ, ತುಂಬ ಹಿರಿಯ ಅವನು, ಅನೇಕರಿಗೆ ವಿರಾಟ ರಾಜರ ವಯಸ್ಸಿನ ಬಗ್ಗೆ ಗೊತ್ತಿರೋದಿಲ್ಲ. ಆಚಾರ್ಯ ಹೇಳ್ತಾರೆ, ತೇಷಾಂ ಸಮಾನೋ ವಯಸ್ಸಾ ವಿರಾಟ, ಭೀಷ್ಮರ ವಯಸ್ಸು, ದ್ರೋಣರ ವಯಸ್ಸು, ದೃಪದನ ವಯಸ್ಸು, ವಿರಾಟರ ವಯಸ್ಸು ಎಲ್ಲ ಒಂದೇ, ಎಲ್ಲ 800 ಅಂಚಿನಲ್ಲಿದ್ದವರು ಎಲ್ಲರೂ ಕೂಡ ಅಷ್ಟೇ. ನಮ್ಮ ಆಧುನಿಕ ಪ್ರಪಂಚ 80 ಅಂತ ತಿಳ್ಕೊಳ್ಳಿ, ಅರೌಂಡ್ 80s ಇದ್ದವರೆಲ್ಲ ಕೂಡ. ಇದೊಂದು ವೃದ್ಧನಾದ ವ್ಯಕ್ತಿ ಆತ, ಬಹಳ ಗೌರವಾನ್ವಿತ, ಯಾರತ್ರೋ ವಾಸ ಮಾಡೋದು ಸರಿಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೇಳಿದಾಗ ಎಲ್ಲ ಒಪ್ಕೊಂಡ್ರಂತೆ, ಆಯ್ತು ಅಲ್ಲಿಗೆ ಹೋಗೋಣ ಅಂತ ತೀರ್ಮಾನ ಆಯಿತು. ಆದರೆ ಸಮಸ್ಯೆ ಏನು, ಇವ್ರು ಯಾರೋ ಅಲ್ಲ, ಇವರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಸೂರ್ಯನ ಮುಚ್ಚಿಡೋಕ್ಕಾಗತ್ತಾ? ಎಷ್ಟು ಹಾಕಿದ್ರು ಸಾಧ್ಯ ಇಲ್ಲ, ಎಷ್ಟು ಮೋಡ ಬಂದು ಸಾಲು ಸಾಲು ನಿಂತಿದ್ರು ಕೂಡ ಮಿಡ್ ನೈಟ್ ವಾತಾವರಣ ಬರೋಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಬೆಳಕು ಅಷ್ಟರ ಮಧ್ಯೆ ಇಣುಕ್ತಾ ಇರುತ್ತೆ, ಬಿಡೋದಿಲ್ಲ. ನಾವು ಎಂಥ ವೇಷ ಹಾಕ್ಕೊಂಡ್ರು ಕೂಡ ತೇಜಸ್ಸು ಬಿಡೋದಿಲ್ಲ, ಅವರ ತೇಜಸ್ಸು ಎದ್ದು ಕಾಣುತ್ತೆ. ಆದ್ದರಿಂದ ನಾವು ಹೇಗೆ ಹಾಗೆ ಗುಟ್ಟಾಗಿರ್ಲಿಕ್ಕೆ ಸಾಧ್ಯ ಉಂಟು, ಏನು ಮಾಡಬೇಕು ಅಂತ ಕೇಳಿದಾಗ ಧರ್ಮರಾಜ ತನ್ನ ಬಗ್ಗೆ ಹೇಳ್ಕೊಡುತ್ತ, ನಾನು ಒಬ್ಬ ಸನ್ಯಾಸಿ ವೇಷದಲ್ಲಿ ಹೋಗ್ತೇನೆ, ತ್ರಿದಂಡಿ ಸನ್ಯಾಸಿ ವೇಷದಲ್ಲಿ ಹೋಗ್ತೇನೆ, ಕಂಕ ಅಂತ ನನ್ನ ಹೆಸರು ಹೇಳ್ತೇನೆ, ಒಂದು ವರ್ಷ ಕಾಲ ವಾಸ ಮಾಡ್ತೇನೆ ಅಂತ ಹೇಳಿದ್ದ. ಇಲ್ಲಿ ಒಂದು ಸೂಕ್ಷ್ಮ ಪ್ರಶ್ನೆ ಇತ್ತು, ಯಾತಕ್ಕೆ ಧರ್ಮರಾಜ ಯತಿ ಆಗ್ಲಿಕ್ಕೆ ಇಷ್ಟಪಟ್ಟ ಅಂತ ಪ್ರಶ್ನೆ ಇತ್ತು. ಇವತ್ತು ಯತಿ ಆಗ್ಲಿಕ್ಕೆ ಯಾಕೆ ಇಷ್ಟಪಡ್ತಾರೆ ಅಂದರೆ ಸುಲಭ ಮೋಸ ಮಾಡ್ಲಿಕ್ಕೆ ಬರ್ತದೆ ಅಂತೇಳಿ ಸೆಲ್ಲ ಇಮ್ಮಿಡಿಯೇಟ್ ಆಗಿ ಬೀಳಿಸಿ ಬಿಡ್ಬೋದು. ಯಾವ ಕಳ್ಳನ್ನ ಕಳ್ಳಗಿಂತ ಯಾರು ಅಷ್ಟು ಸುಲಭ ಇದು ಮಾಡೋಕ್ಕಾಗೋದಿಲ್ಲ. ಇವತ್ತು ಯತಿಯಾಗೋದು ಅಂತ ಹೇಳಿ ಒಳ್ಳೆ ಯತಿಯಾಗೋದು ಭಾರಿ ಎಷ್ಟು ಶ್ರೇಷ್ಠನೋ, ಕೆಟ್ಟ ಯತಿಯಾಗೋದು ಕೂಡ ಹೈಲಿ ಫೆಚ್ಚಿಂಗ್ ಆಗಿರತಕ್ಕಂಥ ಕಾಲ ಅದು. ಆದ್ದರಿಂದ ಧರ್ಮ ಅದಕ್ಕಾದ ಅಂತ ತಿಳ್ಕೊಂಡ್ಬಿಡಬಾರದು. ಧರ್ಮರಾಜ ಯಾತಕ್ಕಾದ ಅಂತ ದೊಡ್ಡ ಸರ್ವಸೂಕ್ಷ್ಮ ಯಾರು ಯೋಚನೆ ಮಾಡಿಲ್ಲ, ಅದನ್ನ ಏನೋ ತಲೆ ಫ್ಲಾಶ್ ಆಯ್ತು ಹೋಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಧರ್ಮರಾಜ ರಾಜಸೂಯಾಗ ಮಾಡಿದಂಥ ಚಕ್ರವರ್ತಿಯವರು, ರಾಜಸೂಯಾಗ ಮಾಡಿದ ಚಕ್ರವರ್ತಿ ಅವರು ಎಲ್ಲಿ ವಾಸ ಮಾಡ್ಲಿಕ್ಕೆ ಹೋದರೂ ಕೂಡ ಅವನು ಇನ್ನೊಬ್ಬರಿಗೆ ನಮಸ್ಕಾರ ಮಾಡಬಾರದು ಅಂತ ನಿಯಮ ಇದೆ. ಹೇಗೆ ಯತಿಗಳು ಗೃಹಸ್ಥರು ಮಾತ್ರ ನಮಸ್ಕಾರ ಮಾಡಬಾರದಂತ ನಿಯಮ ಇದೆಯೋ ಆ ರೀತಿಯಾಗಿ ಚಕ್ರವರ್ತಿಯಾದವನು ಯಾರಿಗೂ ನಮಸ್ಕಾರ ಮಾಡಾಗಿಲ್ಲ. ಅವನು ಋಷಿಮುನಿಗಳಿಗೆ ತಂದೆ ತಾಯಿಗಳಿಗೆ ಮಾಡಬಹುದೇ ಹೊರತು ಇನ್ನೊಬ್ಬರಲ್ಲಿ ಮಾಡಾಗಿಲ್ಲ. ಅವರ ಆಶ್ರಯಕ್ಕೆ ರಾಜರ ಹತ್ರ ದುರ್ಯೋಧನ ಹೇಳಿದ್ದಾರೆ ರಾಜರ ಹತ್ರ ಹೋಗಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಋಷಿಮುನಿಗಳ ಹತ್ರ ಹೋಗಾಗಿಲ್ಲ, ಅವರಿಗೆ ರಾಜರ ಹತ್ರ ಹೋಗಬೇಕು. ಯಾವ ರಾಜರ ಹತ್ರ ಹೋದ್ರೂ ಕೂಡ ಕೆಲಸಗಳು ಕಳ್ಕೊಂಡಾಗ ಏನು ಮಾಡಬೇಕೀಗ? ನಮಸ್ಕಾರ ಮಾಡಲೇಬೇಕಾಗ್ತದೆ, ನಮಸ್ಕಾರ ಮಾಡಲೇಬೇಕು. ಆಯ್ತು ಮಾಡಿಬಿಟ್ರಲ್ಲ ಅಂತ ಕೇಳಿದರೆ ಮಾಡಬಹುದು, ತೊಂದರೆ ಏನು ಗೊತ್ತಾ, ಮಾಡಿಸ್ಕೊಂಡವನು ಹಾಳಾಗಿ ಹೋಗ್ತಾನೆ ಅಂತ ಹೇಳಿದ್ದಾರೆ. ವಿರಾಟ್ ರಾಜನ ಮಾಡಿದ ಅಂತ ತಿಳ್ಕೊಂಬೋಣ, ವಿರಾಟ್ ರಾಜ ಸತ್ತ ಹಾಳಾಗಿ ಹೋಗ್ತಾನೆ. ದೊಡ್ಡವ್ರಿಗೆ ನಮಸ್ಕಾರ ಮಾಡಬಾರದು ಅಂಬೋದು ಎಷ್ಟು ದೊಡ್ಡದೋ, ನಮಸ್ಕಾರ ಮಾಡಬಾರದು ನಮಸ್ಕಾರ ಮಾಡಬಾರದು ಅಷ್ಟೇ ಇನ್ನೊಂದು ನಿಯಮ ಅದು ಬಂತು. ದೊಡ್ಡವರು ನಮಸ್ಕಾರ ಮಾಡದೇ ಇರಬಾರದು, ನಮಸ್ಕಾರ ಯಾರಿಗೆ ಮಾಡಬಾರದು ಅಂತಿದೆಯಲ್ಲ ಅಂತ ಚಿಕ್ಕವರಿಗೆ ಮಾಡಿಬಿಟ್ರೆ ಅವರ ಆಯುಷ್ಯ ಹಾಳಾಗುತ್ತೆ, ತೇಜಸ್ ಹಾಳಾಗುತ್ತೆ. ಇಷ್ಟೆಲ್ಲ ಅವರು ವಿರಾಟ್ ರಾಜ ನಮಸ್ಕಾರ ಮಾಡಿದ ಧರ್ಮದ ಅಂತ ತಿಳ್ಕೊಂಡ್ರೆ ವಿರಾಟ್ ರಾಜ ಅಲ್ಪಾಯುಷ್ಯ ಆಗ್ತಾನೆ, ಅವನು ಹಾಳಾಗಿ ಹೋಗಿಬಿಡ್ತಾನೆ. ಅಂದರೆ ವಾಸ ಮಾಡಕ್ಕೆ ಹೋಗೋದು ಅವನ ಹತ್ರ, ಅವನ ನಾಶ ಮಾಡಿದಾಗ ಆಗಲಿಲ್ವಾ? ಈಗ ಮಾಡಬ ಅವನಿಗೆ ಕೆಟ್ಟದ್ದಾಗಬಾರದು, ಅವನಿಗೆ ಕೆಟ್ಟದ್ದಾಗಬಾರ್ದು, ನಮಸ್ಕಾರ ಮಾಡಬಾರ್ದು. ನಾನೀಗ ಅವ್ರ ಹತ್ರ ಹೋಗಬೇಕಾಗಿದೆ, ನಮಸ್ಕಾರ ಮಾಡಬೇಕು, ಆದರೆ ಶಾಸ್ತ್ರ ಪ್ರಕಾರ ಮಾಡಾಗಿಲ್ಲ, ಏನು ಮಾಡಬೇಕೀಗ? ಅದಕ್ಕೆ ಯೋಚನೆ ಮಾಡಿದನಂತೆ, ಯತಿ ವೇಷ ಹಾಕ್ಕೊಂಡ್ರೆ ನಮಸ್ಕಾರ ಮಾಡಬೇಕಾಗಿಲ್ಲ ಅಂತ ಯೋಚನೆ ಮಾಡಿದೆ. ಸನ್ಯಾಸಿ ವೇಷ ಹಾಕ್ಕೊಂಡು ಬಿಟ್ರೆ ಅಲ್ಲಿ ಹೋದ್ರೆ ಆತ ನಮಸ್ಕಾರ ಮಾಡ್ತಾರೆ, ತೀರ್ಥ ನಮಸ್ಕಾರ ಮಾಡಬೇಕಾಗಿಲ್ಲ. ಆತ ಮಾಡಿದ್ರೆ ತೊಂದರೆ ಇಲ್ಲ, ಸನ್ಯಾಸಿ ಮಾಡಿದ್ದೊಂದು, ಧರ್ಮರಾಜ ಚಕ್ರವರ್ತಿ ಬೇರೆ, ನಮಸ್ಕಾರ ಮಾಡಲೇಬೇಕಾತನಿಗೆ. ಸಿಂಡರೇಟ್ ನಮಸ್ಕಾರ ಮಾಡಿಸ್ಕೊಂಡಾಗಾಯ್ತಲ್ಲ, ಒಳ್ಳೇದಾಯ್ತು ಅದನಿಗೆ. ಎಷ್ಟು ಕರುಣಾಳು ಧರ್ಮರಾಜ, ತನ್ನ ಇದರೊಳಗೆ ಹೇಗೆ ಡೇಂಜರ್ ಅಂತ ಬರೆದಿರ್ತಾರಲ್ಲ ಕರೆಂಟ್ ಇದರಲ್ಲೆಲ್ಲ ಕೂಡ, ಆ ಥರ ಅವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾನು ಅವನಿಗೆ ದಾಸ ಅಂತ ಆಗಿರಬಾರ್ದು, ವಾಸ ಮಾಡೋಕ್ಕೆ ಅನುಕೂಲ ಆಗಬೇಕು, ನಮಸ್ಕಾರ ಮಾಡಕ್ಕೆ ಸಾಧ್ಯವಾಗಬಾರದು, ಅವ್ರು ಮಾಡೋದು ತಪ್ಪಬಾರದು ಎಲ್ಲ ಯೋಚನೆ ಮಾಡಿ ಕಂಕನಾಮಕ ಯತಿಯಾಗಿ ಹೋಗ್ತೇನೆ ಅಂಥೇಳಿ ತ್ರಿದಂಡಿ ಸನ್ಯಾಸಿಯಾಗಿ ಹೋದನಂತೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತಾಗ, ಯತಿವೇಷ ಸನ್ಯಾಸಾಶ್ರಮ ಒಂದು ತಗೊಂಡ ಮೇಲೆ ಒಂದ್ಸಲ ಬಿಡಕೂಡುದು ಅಂತ ನಿಯಮ ಉಂಟು. ಸನ್ಯಾಸಾಶ್ರಮ ತಗೊಂಡ ಮೇಲೆ ಮತ್ತೆ ಬಿಡಬಾರ್ದು. ಕೆಲವು ಆಶ್ರಮ ಬ್ರಹ್ಮಚಾರಿ ಆಶ್ರಮ ಬಿಟ್ಟು ಗೃಹಸ್ಥನಾಗಲಿಕ್ಕೆ ಬರೋದಿಲ್ಲ, ಬಿಡಲೇಬೇಕು. ಅವನು ಗೃಹಸ್ಥನಾದ ವಾನಪ್ರಸ್ಥನಾಗಲೇಬೇಕು, ಏನೂ ತೊಂದರೆ ಇಲ್ಲ. ವಾನಪ್ರಸ್ಥ ಸನ್ಯಾಸಿ ಆಗಬಹುದು, ವಾಪಸ್ ಹೋಗಾಗಿಲ್ಲ, ವಾಪಸ್ ಹೋಗ್ಲಿಕ್ಕೆ ಬರೋದಿಲ್ಲ, ಒಂದು ಹೋದ್ಮೇಲೆ ಅಷ್ಟಕ್ಕೆ ಉಳ್ಕೊಳ್ಬೇಕು. ಅಂದಮೇಲೆ ಧರ್ಮರಾಜ ತಪ್ಪಾಗಲಿಲ್ಲವೇ ಮಾಡಿದ್ದು ಅಂತ ಪ್ರಶ್ನೆ ಬರುತ್ತಾರೆ. ಅದಕ್ಕೆ ಹೇಳ್ತಾರೆ, ಸನ್ಯಾಸದಲ್ಲಿ ಒಂದು ವೆರೈಟಿ ಸನ್ಯಾಸ ಇದೆ, ತ್ರಿದಂಡಿ ಸನ್ಯಾಸ ಅಂತ ಹೇಳ್ತಾರೆ ಅದಕ್ಕೆ. ಆ ತ್ರಿದಂಡಿ ಸನ್ಯಾಸಿಗಳಿರ್ತಾರಲ್ಲ, ಅವರು ವಾಪಸ್ ಹೋಗ್ಬೋದು, ಯಾವ ಏನ್ ಬೇಕಾದ್ರು ಮಾಡಬಹುದು. ಜನ ಗೊತ್ತಾಗ್ಬಿಟ್ರೆ ಅದನ್ನೇ ಹಾಕೊಂಡ್ಬಿಟ್ರೆ ಆಯ್ತಲ್ಲ ಅಂತ ತಿಳ್ಕೊಳ್ಳೋ ಪೈಕಿ, ಅದು ಬಹಳ ಐಡಿಯಲ್ ಆಗಿರ್ತದೆ. ಹಗಲು ತ್ರಿದಂಡಿ ಸಾಯಂಕಾಲ ಬಿಟ್ಬಿಟ್ರೆ ಆಗತ್ತಲ್ಲ ಅಂತ ಕೇಳಿದ್ರೆ ಇಲ್ಲ, ಹಾಗೆ ಮಾಡಕ್ ಬರೋದಿಲ್ಲ. ಆಪತ್ಕಾಲದಲ್ಲಿ ಮಾತ್ರ ಹಾಕೊಳ್ಳೋದಕ್ಕೆ ಅವಕಾಶ ಉಂಟು, ಅಜ್ಞಾತವಾಸ ಕಾಲ ಆಪತ್ಕಾಲ, ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದಾನೆ. ಅರ್ಜುನ ಕೂಡ ಸುಭದ್ರ ಕಲ್ಯಾಣದ ಕಾಲಕ್ಕೆ ಹಾಕೊಂಡ ವೇಷ ತ್ರಿದಂಡಿ ಸನ್ಯಾಸಿ ವೇಷನೇ ಹೊರತು ಈ ಪರಮಹಂಸರ ವೇಷ ಅಲ್ಲ. ಇದನ್ನು ಹಾಕೊಂಡ್ರೆ ವಾಪಸ್ ಹೋಗಾಗಿಲ್ಲ. ಇದು ಅರ್ಥ ಮಾಡಿ ಕಲಿಯುಗದಲ್ಲಿ ಹಾಗಿದ್ರೆ ಇನ್ನೊಂದು ಹೇಳ್ತಾರೆ, ಹಾಗಿದ್ರೆ ಹೋಗ್ಲಿ ಬಿಡಿ, ಸೊತ್ತಿಸಲ ಹಾಕೊಂಡ್ಬಿಟ್ಟು ಹೆಂಡತಿ ಮಕ್ಳು ಹೆದರಿಸ್ಬೋದಲ್ಲ, ಸನ್ಯಾಸಿ ಆಗಿಬಿಡ್ತೇನೆ ಅಂತ ಹೇಳ್ಬಿಟ್ಟು ಆಗ್ಬೋದಲ್ಲ ಅಂತ ಕೇಳಿದರೆ, ಕಲಿಯುಗದಲ್ಲಿ ಬ್ಯಾನ್ ಮಾಡಿದ್ದಾರೆ ಗೊತ್ತು, ಜನ ಭಾರಿ ಕಿತಾಪತಿ ಮಾಡ್ತಾರೆ ಅಂತ ಗೊತ್ತಲ್ಲ, ಕಲಿಯುಗದಲ್ಲಿ ನಿಷಿದ್ಧ ಅದು. ಹಾಗಿದ್ರೆ ಪರಮಹಂಸರೇ ಆಗಬೇಕು, ಇಲ್ಲದವ್ರು ನೋ ಸನ್ಯಾಸ ಆಟ ಅಲ್ಲ. ಇಲ್ಲದವ್ರು ಎಲ್ಲರೂ ಅದೇ ಶುರು ಮಾಡ್ಬಿಟ್ಟು ದಂಧೆ ಆಗಿಬಿಡ್ತಿತ್ತು, ದೊಡ್ಡ ದಂಧೆ ಆಗಿಬಿಡ್ತಿತ್ತು. ಅದು ಒಂದು ಇಲ್ಲಿ ಬೋರ್ಡ್ ಹಾಕಿಬಿಟ್ಟು ತ್ರಿದಂಡಿ ಸನ್ಯಾಸ ಕೊಡಲಾಗುತ್ತದೆ ಅಂತ ಬೋರ್ಡ್ ಹಾಕೋಬೇಕಿದೆ, ಇಲ್ಲಿ ಅಡಿಗೆಯವರು ಸಿಗ್ತಾರೆ ಇಲ್ಲಿ ಸಿಗ್ತಾರೆ ಅಂತ ಹೇಳಿ ಆಗಿಬಿಡ್ತಿತ್ತು. ಕಲಿಯುಗದಲ್ಲಿ ನಿಷಿದ್ಧ ಅದು, ಮೋಸ ಮಾಡೋಕ್ಕೆ ಅವಕಾಶ ಕೊಡಬಾರದು ಅಂತೆ. ಜನ ಅಂಟು ಅಡ್ವಾಟೇನ್ ತೊಗೊಂಡ್ಬಿಡ್ತಾರೆ. ಆದ್ದರಿಂದ ಅವ್ರ ಕಾಲಕ್ಕೆ ಹಿಂದೆ ನಿಯಮ ಇತ್ತು, ಆಪತ್ಕಾಲಕ್ಕೆ ಮಾತ್ರ ಅಂಥೇಳಿ. ಅವ್ರು ಒಳ್ಳೆ ಜ್ಞಾನಿಗಳವರಾದ್ದರಿಂದ ಸರಿಯಾಗಿ ಮಿಸ್ಯೂಸ್ ಮಾಡ್ತಿದ್ದಿಲ್ಲ, ಅದನ್ನು ಮಿಸ್ಯೂಸ್ ಮಾಡ್ತಿರಲಿಲ್ಲ. ಮಿಸ್ಯೂಸ್ ಮಾಡೋ ಜನ ಬಂದಾಗ ಏನು ಮಾಡಬೇಕಾಗತ್ತಾಗ, ಕಂಟ್ರೋಲ್ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಕಲಿಯುಗದಲ್ಲಿ ನಿಷಿದ್ಧಾದರೆ ಯಾರು ತಲೆ ಕೆಡಿಸ್ಕೊಳ್ಳೋ ಯೋಚನೆ ಇಲ್ಲ ಅದರ ಬಗ್ಗೆ, ಅವರಿಗೆ ಅಲೋ ಮಾಡಿದ್ರು. ಅದಕ್ಕೆ ಅರ್ಜುನ ಹೇಗೆ ತ್ರಿದಂಡಿ ಸನ್ಯಾಸಿಯಾಗಿ ಅನಂತರ ಸುಭದ್ರ ಕಲ್ಯಾಣ ಮಾಡಿ ಗೃಹಸ್ಥರಾದರೂ ಕೂಡ ಏನು ದೋಷವಾಗಲಿಲ್ಲವೋ ಅದೇ ರೀತಿಯಲ್ಲಿ ಧರ್ಮರಾಜ ಯೋಚನೆ ಮಾಡಿ ತಾನು ತ್ರಿದಂಡ ಸನ್ಯಾಸಿ ಆಗ್ತೇನೆ ತೀರ್ಮಾನ ಮಾಡಿಕೊಂಡ. ಆಮೇಲೆ ಹೋಗಿ ಹೇಗೆ ಸೇರ್ತಿ ಕೆಲಸಕ್ಕೆ ಅಂತ ಕೇಳ್ತಾನೆ. ಹೇಗೆ ಸೇರ್ಬೇಕಾದ್ರೆ ಇಂಟರ್ವ್ಯೂ ಮಾಡ್ಕೋಬೇಕಲ್ಲ, ನಾನು ವಿರಾಟ್ ರಾಜನ ಹತ್ರ ಹೋಗ್ತೇನೆ, ಆತ ಸಹೋದಯ ಎದ್ದು ಗೌರವಿಸ್ತಾನೆ ನನ್ನನ್ನು, ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ನನಗೊಂದೇನೋ ಒಂದು ವರ್ಷ ಭಾರಿ ಸಮಸ್ಯೆ ಇದೆ, ನನಗೆ ಒಂದು ವರ್ಷ ಮಾತ್ರ ಇರ್ತೇನೆ ಅಂತ ಹೇಳ್ಕೊತೇನೆ. ನಾನು ಸುಮ್ಮನೆ ಏನೋ ಇರೋದಿಲ್ಲ ಮಹಾರಾಯ, ನಿನ್ನ ಜೊತೆಗೆ ಒಳ್ಳೆ ಜೊತೆ ಯಾವಾಗಲೂ ಇರ್ತೇನೆ, ನೀನು ಎಂಟರ್ಟೈನ್ಮೆಂಟ್ ಮಾಡ್ತೇನೆ ಅಂತ ಹೇಳ್ತೇನೆ ಅಂತ ಹೇಳ್ತಾನೆ. ನೀನು ಒಳ್ಳೆ ಮನಸ್ಸಿಗೆ ಖುಷಿ ಕೊಡ್ತೇನೆ, ಒಳ್ಳೊಳ್ಳೆ ಕಥೆಗಳು ಹೇಳ್ತೇನೆ, ಬೇಕಾಷ್ಟು ಅನುಕೂಲ ಮಾಡಿಕೊಡ್ತೇನೆ, ಪ್ರಸಂಗ ಬಂದರೆ ಜೂಜು ಆಡ್ತೇನೆ ಅಂತ ಹೇಳಿದಿನಂತೆ. ಪ್ರಸಂಗ ಬಂದರೆ ಜೂಜು ಆಡ್ತೇನೆ. ಈ ರಾಜ ಮಹಾರಾಜರು ದುಶ್ಚಟ ಅದು ಒಂದು, ಅಂತ ಚಟ ಇಲ್ಲದ ಧರ್ಮರಾಜ ಪಾಪ ಸಿಕ್ಕಾಕೊಂಡಿದ್ದು ಅವನೇ ಇವತ್ತೆ, ಎಂದು ಆಡಿದ್ದೆಲ್ಲ ಒಂದ್ಸರಿ ಆಡದೆ ಸಿಕ್ಕಾಕೊಂಡ್ಬಿಟ್ಟ. ಆದರೆ ಸಾಮಾನ್ಯವಾಗಿ ರಾಜ ಮಹಾರಾಜರ ಒಂದು ರೇಷ್ಗೆ ಹೋಗೋದು ಅವೆಲ್ಲ ಕೆಟ್ಟ ಬರುತ್ತಿದ್ದಾರೆ, ಅಭ್ಯಾಸ ಅದು ಒಂದು, ವಿರಾಟ್ ರಾಜನ ಅಭ್ಯಾಸ ಇತ್ತದು ಒಂದು. ಆದ್ದರಿಂದ ಅವನು ಎಂಟರ್ಟೈನ್ ಮಾಡ್ತೇನೆ ಅಂತೇಳಿ ಜೊತೆಗಿದ್ದು ಬಿಡ್ತೇನೆ, ಅದಾದ್ರೆ ಯಾತಕ್ಕೆ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳುತ್ತಾರೆ, ಧರ್ಮರಾಜನಿಗೆ ಈ ಬೃಹದಶ್ವ ಅಂತ ಮುನಿ ಬಂದಿರ್ತಾರೆ ವನಪರ್ವದೊಳಗೆ, ಅವರು ಬಂದಾಗ ಧರ್ಮರಾಜ ಕೇಳ್ಕೊತಾನೆ, ಸ್ವಾಮಿ ನನ್ನಂತೆ ದ್ಯೂತ ಆಡಿ ಕಾಡ್ಪಾಲಾದವರು ಇದ್ದಾರಾ ಅಂತ ಕೇಳ್ತಾನೆ. ಪಾಪ ಉಳಿದವರೆಲ್ಲ ತಮ್ಮ ದೋಷ ಮುಚ್ಚಿಟ್ಕೊಂಡ್ಬಿಡ್ತಾರೆ, ಧರ್ಮರಾಜ ಹಾಗಲ್ಲ, ನನ್ನಂತೆ ಹಾಳಾದವರು ಇದ್ದಾರಾ ಅಂತಾನೆ ಕೇಳುತ್ತಾನೆ. ಅಂದರೆ ಆ ರೀತಿ ಒಪ್ಕೊಳ್ಳೋಕ್ಕೂ ಭಾರಿ ದೊಡ್ಡತನ ಬಿರಬೇಕು, ಎಲ್ರಿಗೂ ಒಪ್ಕೊಳ್ಳೋಕೆ ಬರೋದಿಲ್ಲ, ಪಾಪರಾಗಿರ್ತಾನೆ, ಕೇಳಿದ್ರೆ ಏನ್ರಿ ನನ್ನಂಥ ಪುಣ್ಯಾತ್ಮ ಇಲ್ಲ ಅಂತ ತಿಳ್ಕೊತಾ ಇರ್ತಾನೆ. ಅದು ಮೋಸ, ಅದು ಒಂದು ಸೆಲ್ಫ್ ಡಿಸೀವಿಂಗ್ ಕಾನ್ಸೆಪ್ಟ್ ಆಗಿರಬಾರ್ದು. ಸೊ ಒಪ್ಕೋಬೇಕಾದ್ರೆ ಫೇಲ್ ಆಗಿದ್ದರೆ ಹ್ಯಾಗೆ ಫೇಲ್ ಅಂತ ಒಪ್ಕೋಬೇಕು, ಆ ಥರ ನಾವು ಸೋತಿದ್ರೆ ಸೋತೆ ಅಂತ ಒಪ್ಕೋಬೇಕು, ಅದನ್ನು ಒಪ್ಕೊಂಡ್ರೆ ಮುಂದೆ ಒಳ್ಳೇದಾಗಲಿಕ್ಕೆ ಅನುಕೂಲವಾಗ್ತದೆ. ಧರ್ಮರಾಜ ಅದಕ್ಕೆ ಕೇಳಿದ್ರು, ನನ್ನಂತೆ ಯಾರು ಕಾಡಿಗೆ ಹೋಗಿ ಈ ದ್ಯೂತ ಆಡಿ ಕಾಡಿಗೆ ಹೋದವರು ಇದ್ದಾರಾ, ಹೆಂಡತಿ ಮಕ್ಕಳನ್ನು ಕಾಡುಪಾಲು ಮಾಡಿದವರು ಇದ್ದಾರಾ ಅಂತ ಕೇಳಿದ ತಕ್ಷಣ ಅವ್ರು ಹೇಳಿದ್ರಂತೆ, ಒಬ್ಬ ಮಹಾನುಭಾವ ಇದ್ದ, ನಿಮ್ಮ ಮುಂಬಸಲ್ಲೇ ಹಿಂದೆ ಬಂದಿದ್ದ ಅಂತ ಹೇಳ್ತಾರೆ, ನಳದಮಯ ಅಂತೇನೆ ಕಥೆ ಹೇಳುತ್ತಾರೆ. ಆತನು ಕೂಡ ಒಳ್ಳೆಯ ರಾಜ, ಒಬ್ಬ ಭಾರಿ ಧಾರ್ಮಿಕನಾದವನೇ ಪಾಪ, ಆದರೆ ಒಬ್ಬ ದ್ವಾಪರ ಅಂತಕ್ಕಂಥವ್ರ ಸಂಚಿಗೆ ಬಲಿಯಾಗಿ ಬಿಟ್ಟು ರಾಜ್ಯವನ್ನು ಕಳ್ಕೊಂಡ್ಬಿಡ್ತಾನೆ, ಕಾಡುಪಾಲಾಗ್ತಾನೆ, ಅನುಭವ ಅನುಸರಿಸ್ತಾನೆ, ಕೊನೆಗೆ ದಮಯಂತಿ ಅವರಿಬ್ಬರು ಅಗಲಿಬಿಡ್ತಾರೆ, ಕೊನೆಗೆ ಅವರು ರಾಜರ ಹತ್ರ ಹೋಗ್ತಾರೆ, ಆ ವಿಶೇಷವಾದ ಋತುಪರ್ಣ ಹತ್ರ ಸೇರ್ಕೋತಾನೆ, ಅಲ್ಲಿ ಕಾಲ ಕಡಿತಾನೆ, ದಮಯಂತಿ ಗಂಡನ್ನು ಹುಡುಕಬೇಕು ಅಂತ ಭಾರಿ ಪ್ರಯತ್ನ ಪಡ್ತಾಳೆ, ಇವನು ಹಾವು ಕಡಿದು ಬಿಟ್ಟು ಅವನು ಸಿಟ್ಟಿ ಬೇರೆ ವಿಕಾರ ಹೊಂದಿಬಿಟ್ಟಿರ್ತಾನೆ, ಪಾಪ ಎದುರು ನಿಂತ್ಕೊಂಡು ಗುರುತಿಡಿಯಾಗಿಲ್ಲ ಹಾಗಾಗಿಬಿಟ್ಟಿರ್ತಾರೆ. ಅಲ್ಲಿ ತಮಾಷೆ ನೋಡಿದ್ರ, ಅಲ್ಲೂ ಒಂಥರ ಒಳ್ಳೇದಕ್ಕೆ ಕಾರಣ ಆಯ್ತಂತ ಆತನಿಗೆ, ನಳನಿಗೆ ಕರ್ಕೋಟಕ ಸರ್ಪ ಕಚ್ಚಿಬಿಡ್ತು, ಪೂರ್ತಿ ವಿರೂಪಗೊಂಡು ಬಿಟ್ಟ. ಯಾತಕ್ಕೆ ಅಂದರೆ ಅಜ್ಞಾತವಾಸ ಆದಾಗ ಆಯ್ತಾತನಿಗೆ ಪಾಪ, ಯಾರು ಗುರುತಿಡಿ ದಮಯಂತಿ ಗುರುತಿಸಿರಲಿಲ್ಲ ಅಂತ ವೇಷ ಬಂದೋಯ್ತು ಅವನಿಗೆ, ವಿಕಾರದ ಭಯಂಕರ ವಿಕಾರ. ಅದೇ ವೇಷದಲ್ಲಿ ಋತುಪರ್ಣ ರಾಜರ ಹತ್ರ ಹೋದ, ಋತು ಕೆಲಸ ಯಾರು ಕೊಡ್ತಾರಂತವನಿಗೆ ಒಂದು ಆಲ್ಟ್ ಗೊತ್ತಿತ್ತಂತೆ, ಅಶ್ವಹೃದಯ ಅಂತ ಗೊತ್ತಿತ್ತು. ಅಶ್ವಹೃದಯ, ಅಶ್ವಹೃದಯ ಅಂದರೆ ಫಾಸ್ಟೆಸ್ಟ್ ಇದರಲ್ಲಿ ಕುದುರೆ ಓಡಿಸಕ್ಕೆ ಬರ್ತಿತ್ತಂತ, ಭಾರಿ ಜ್ವರ ಕುದುರೆ ಓಡಿಸ್ತಿದ್ದ, ಅಶ್ವಹೃದಯ ಅಂತ ಹೆಸರು ಅದಕ್ಕೆ. ಇವತ್ತು ಎಲ್ಲ ಡ್ರೈವರಿಗೂ ಒಂದೇ ಕಾರ್ ಕೊಟ್ಟರೆ ಒಂದೇ ರೀತಿ ಓಡಿಸೋದಿಲ್ಲ ಅವರು, ಎಂಥ ಇಂಪಾರ್ಟೆಂಟ್ ಕಾರ್ ಕೊಟ್ಟರು ಕೂಡ 20 ಕಿಲೋಮೀಟರ್ ಮೇಲೆ ಹೋಗದೇ ಇದ್ದವರು ಸಿಗ್ತಾರೆ, ಅವ್ರ ಕೆಪಾಸಿಟಿನೇ ಅಷ್ಟು. ಆದರೆ ಒಳ್ಳೆ ಕಾರು ಒಳ್ಳೆ ಡ್ರೈವರು, ಕೆಟ್ಟ ಕಾರು ಏನು ಮಾಡೋಕ್ಕಾಗೋದಿಲ್ಲ, ಒಳ್ಳೆ ಕಾರಿದ್ದು ಒಳ್ಳೆ ಡ್ರೈವಿಂಗ್ ಸಿಕ್ಬಿಟ್ರೆ ಫಾಸ್ಟಾಗಿ ಮೂವ್ ಆಗ್ತಾನೋ, ಅದೊಂದು ಡ್ರೈವಿಂಗ್ ಟ್ಯಾಕ್ಟಿಕ್ಸ್ ಹೇಗೋ ಕುದುರೆ ಓಡಿಸೋದೊಂದು ಕಲೆ ಅಂತ ಅಶ್ವಹೃದಯ ಅಂತ ಹೆಸರು ಅದಕ್ಕೆ. ಅಶ್ವಹೃದಯವನ್ನು ಬಲ್ಲವನಿಗೆ ಮಾತ್ರ ಫಾಸ್ಟಾಗಿ ಕುದುರೆ ಓಡಿಸಕ್ಕೆ ಬರುತ್ತೆ. ಋತುಪರ್ಣ ರಾಜನಿಗೆ ದಮಯಂತಿ ಉದ್ದೇಶಪೂರ್ವಕ ಸವಾಲು ಹಾಕ್ತಾಳೆ, ಬೇರೆ ಟೆಸ್ಟ್ ಮಾಡಿಬಿಟ್ಟಿರ್ತಾಳೆ ದಮಯಂತಿ, ಈ ಇವನೇನೆ ಏನಿದ್ದಾನೆ ಇವ್ ಖಂಡಿತವಾಗಿ ನಳ ಮಹಾರಾಜ ಅವನೇ, ಆದರೆ ಕನ್ಫರ್ಮ್ ಆಗಬೇಕು ಅದೆಲ್ಲ ಕೂಡ. ಅದಕ್ಕೆ ಏನು ಮಾಡ್ತಾಳೆ, ನಾಳೆನೇ ಮದುವೆ, ತಕ್ಷಣ ಮದುವೆ, ಒಂದು ದಿವಸದಲ್ಲಿ ಬರಬೇಕು, 100 ಕಿಲೋಮೀಟರ್ ದೂರ ಬರಬೇಕು, 100 ಯೋಜನೆ ದೂರ ಬರಬೇಕು ಒಂದು ದಿವಸದೊಳಗೆ. ಆಕೆ ಗೊತ್ತು ಈ ಸುದ್ದಿ, ಯಾರಿಗೂ ಇನ್ವಿಟೇಷನ್ ಇಲ್ಲ, ಅವನಿಗೆ ಒಂದೇ ಇನ್ವಿಟೇಷನ್, ಋತುಪರ್ಣ ರಾಜನಿಗೆ ಒಂದೇ ಹೆಸರು, ಸ್ವಯಂವರ ಅಂತ ಹೆಸರು, ಒಬ್ಬ ಕ್ಯಾಂಡಿಡೇಟ್ಗೆ ಮಾತ್ರ ಕರೆದ್ರೆ ಹಾಗೋ ಹಾಗೆ, ಋತುಪರ್ಣ ರಾಜನಿಗೆ ಮಾತ್ರ ಇನ್ವಿಟೇಷನ್ ಹೋಗಿರೋದು, ಬೆಳಗಾವಿ ಇರಬೇಕು ಅವನು. ಆಕೆ ಯಾಕೆ ಯೋಚನೆ ಮಾಡಿದ್ಲು ಅಂದರೆ, ನಳನ ಹೊರತು ಯಾರಿಗೂ ಅಷ್ಟು ಫಾಸ್ಟಾಗಿ ಓಡಿಸಕ್ಕೆ ಬರೋದಿಲ್ಲ, ಆದ್ದರಿಂದ ಋತುಪರ್ಣ ಇಲ್ಲಿ ಬಂದ ಅಂದರೆ ನಳ ಆಗಿರಬೇಕು ಅಂತ ತೀರ್ಮಾನ. ಆ ಸಮಯದಲ್ಲೇನೆ ಜೋರ ಓಡಿಸ್ತಿರಬೇಕಾದ್ರೆ ಒಂದು ಇದು ಮರ ಕಾಣುತ್ತೆ ದಾರಿಯೊಳಗೆ, ದೊಡ್ಡ ಮರ ಕಾಣುತ್ತೆ. ಆ ಪ್ರಶ್ನೆ ಬಂತು. ಆ ಸಮಯದಲ್ಲಿ ಕೇಳ್ತಾನ, ಇದರಲ್ಲಿ ಎಷ್ಟಿರಬಹುದು ಎಲೆಗಳು ಅಂತ ಪ್ರಶ್ನೆ ಬಂತಾಗ. ಇವತ್ತು ಯಾರ ಹತ್ರ ಪ್ರಶ್ನೆ ಹಾಕೊಳ್ಳೋದಕ್ಕೆ ಹೋಗೋದಿಲ್ಲ, ಎಷ್ಟು ಎಲೆಗಳಿರಬಹುದು ಅಂತ ಪ್ರಶ್ನೆ ಬಂತು. ತಕ್ಷಣ ಏನು ಮಾಡಿದರಂತೆ, ಆ ಕ್ಷಣಕ್ಕೆ ಹೇಳಿಬಿಡ್ತಾನೆ, ಇಷ್ಟು ಎಲೆ ಇದೆ ಅಂತ ಹೇಳಿಬಿಟ್ಟಂತ ಅವನು. ಮುಖ್ಯವಾಗಿ ಋತುಪರ್ಣ ಹೇಳಿಬಿಡ್ತಾನೆ, ಇಷ್ಟು ಎಲೆ ಇದೆ ಅಂತ ಹೇಳಿದ ತಕ್ಷಣ, ಇಷ್ಟೇಟು ಎಲೆ ಬೇಕಲ್ಲ, ಇಷ್ಟೇಟಿಗೂ ಎಲೆ ಇರಬೇಕಲ್ಲ, ಅವ್ರಿಗೆ ಆ ವಿಷಯ ಗೊತ್ತಿತ್ತಂತೆ. ಆದ್ದರಿಂದನೇ ತಕ್ಷಣ ಹೇಳಿಬಿಟ್ಟನಂತೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಹೇಗೆ ಹೇಳಿದೆ ಅಂತ ಕೇಳುತ್ತಾನೆ. ಇಲ್ಲ ನನಗೆ ಗೊತ್ತ, ವಿದ್ಯೆ ಅದೊಂದು ನನಗೆ ಗೊತ್ತು ಅಂತ ಹೇಳಿಬಿಟ್ಟನಂತೆ. ಕ್ಯಾಲ್ಕುಲೇಟರ್ ಇದೆ, ಕ್ಯಾಲ್ಕುಲೇಟರ್ ಇದು ಮಾತ್ರಕ್ಕೆ ಬರೋದಿಲ್ಲ, ಓದೋದು ಗೊತ್ತಿರಬೇಕಲ್ಲ ಅದಕ್ಕೆ. ಕಂಪ್ಯೂಟರ್ ಆಪರೇಟ್ ಮಾಡೋದು ಗೊತ್ತಿರ ಇಟ್ಕೊಂಡ್ರೆ ಡಬ್ಬ ಸೀಬೆಣ್ಣೆ ಡಬ್ಬ ಆಗುತ್ತೆ ಹೊರತು ಏನು ಉಪಯೋಗ ಇಲ್ಲ, ಅದರಿಂದ ಉಪಯೋಗಕ್ಕೆ ಬರಬೇಕಲ್ಲ, ನನಗೆ ಗೊತ್ತು ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಹಾಗಿದ್ರೆ ಒಂದು ಕೆಲಸ ಮಾಡು, ನನಗೆ ಅದನ್ನು ಹೇಳಿಕೊಟ್ರೆ ನೀನು ನಾನು ಇದನ್ನು ಹೇಳಿಕೊಡ್ತೇನೆ ಅಂತ, ಅಶ್ವರದೇ ಹೇಳಿಕೊಡ್ತೇನೆ ಅಂತ ಹೇಳ್ತಾನೆ. ಇನ್ ಟರ್ನ್ ರಿಟರ್ನ್ ಹೇಳ್ಕೊಡ್ತೇನೆ ನಾನು, ಅದನ್ನು ನೀನು ನನಗೆ ಅದನ್ನು ಹೇಳಿಕೊಡು, ಇದನ್ನು ನಾನು ಹೇಳ್ಕೊಡ್ತೇನೆ ಅಂತ ಹೇಳಿ ಅಷ್ಟೇ ಹೇಳಿ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅಕ್ಷರಹೃದಯ ಅಂತ ಹೆಸರು ಅದಕ್ಕೆ. ಅಕ್ಷರಹೃದಯ ಬಿತ್ತು ಗೊತ್ತಿದ್ದರ ಫಲ ಋತುಪರ್ಣ ಹೇಳೋದಕ್ಕೆ ಬಂತು. ಅಂದ್ರೆ ಕಲ್ತ್ಕೊಂಡ್ಬಿಡ್ತಾನೆ. ಯಾತಕ್ಕೆ ಕಲ್ತ್ಕೊಂಡ ಅಂದರೆ ಮುಂದೆ ಕಲಿದೈತಿ, ಮತ್ತೆ ಅವನು ದ್ಯೂತ ಆಡಿ ಗೆಲ್ಲಬೇಕು. ಅದಕ್ಕೆ ಒಂಥರ ಒಳ್ಳೆ ವರ ಸಿಕ್ಕಾಗಾಯ್ತು ಅವರಿಗೆ. ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ, ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಇದ್ದ ಹಾಗೆ ಎಕ್ಸ್ಚೇಂಜ್ ಆಫ್ ಆರ್ಟ್ ಮಾಡ್ಕೊಂಡ್ಬಿಟ್ಟು ಬರ್ತಾರಾಗ ಮುಂದಿನ ಕಥೆ ಗೊತ್ತು. ಇದನ್ನೆಲ್ಲ ಹೇಳ್ತಾ ಬರ್ತಾರೆ. ಮುಂದೆ ನಳ ಮಹಾರಾಜ ಗೆದ್ದುಬಿಟ್ಟ, ವಿದ್ಯೆ ಕಲ್ತಿದ್ದಕ್ಕೆ ಅಂತ ಹೇಳಿದಾಗ ಧರ್ಮರಾಜ ಬಿಡೋದಿಲ್ಲ, ಆ ವಿದ್ಯೆ ಬಗ್ಗೆ ಅಷ್ಟೆಲ್ಲ ಹೇಳ್ತಿರಲ್ಲ, ಈಗ ಯಾರಿಗೆ ಗೊತ್ತಿದೆ ಅಂತ ಕೇಳಿದಾಗ, ನನಗೆ ಗೊತ್ತು ಅಂದರದ್ದು ಬೃಹದಶ್ವರ ಮುನಿಗಳು. ಅವ್ರು ಬರೀ ಕತೆ ಹೇಳೋದಷ್ಟೇ ಗೊತ್ತಿಲ್ಲ ಅವರಿಗೆ, ಆ ವಿದ್ಯೆನೂ ಗೊತ್ತಿತ್ತಂತ ಬೃಹದಶ್ವರಿ. ಆಗ ಧರ್ಮರಾಜ ಕೇಳ್ಕೊತಾನೆ, ಸ್ವಾಮಿ ದುರ್ಯೋಧನ ನಂಬಲಕ್ಕಾಗೋದಿಲ್ಲ, ಮತ್ತೇನು ಮಾಡ್ತಾನೋ ಗೊತ್ತಿಲ್ಲ, ಅವರು ಇನ್ನೊಮ್ಮೆ ಜೂತಕ್ಕೆ ಕರೆದ್ರೆ ಕರೆದ್ರೇನೆ ಅದಕ್ಕೆ ಹೇಳ್ಕೊಟ್ಬಿಡಿ ಅಂದರೆ ಅದು ಹೇಳ್ಕೊಟ್ಬಿಡ್ತಾರೆ. ಧರ್ಮರಾಜ ಕಲ್ತ್ಬಿಟ್ಟಿದ್ದಾರೆ ಅಷ್ಟು ಅಕ್ಷವಿದ್ದೇನೆ. ಈಗೇನಾದರೂ ಅವನು ಹೋದರೆ ಧರ್ಮರಾಜನಿಗೆ ಅತ್ತಾನೆ, ಶಕ್ರಿ ಏನು ಮಾಡಿದ್ರೆ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಒಂದು ಹೊಸ ವಿದ್ಯೆ ಕಲ್ತ್ಬಿಟ್ಟಿದ್ದಾನವನು. ಆದರೆ ಒಂದು ವರ್ಷ ಗ್ಯಾಪ್ ಇದೆ ಇನ್ನೂ ಕೂಡ, ಮರ್ತೋದ್ರೆ ಕಷ್ಟ, ಪ್ರಾಕ್ಟೀಸ್ ಮಾಡಬೇಕಲ್ಲ, ನೆಟ್ ಪ್ರಾಕ್ಟೀಸ್ ಮಾಡಿದೆ ಮಾಡಬೇಕಲ್ಲ, ಅದಕ್ಕೆ ಆಪರ್ಚುನಿಟಿ ಸಿಕ್ತು ಉಪಯೋಗಿಸ್ಕೊಂಡಂತದ. ಒಂದು ಕಡೆ ಎಂಟರ್ಟೈನ್ ಮಾಡಿದೆ ಮಾಡ್ತಾ ಮಾಡ್ತಾ ಟಚ್ಚಲ್ಲಿರಬೇಕು ಯಾವಾಗಲೂ ಕೂಡ. ಇದು ಆತ ಮಾಡಿದ ತಂತ್ರ. ಇಷ್ಟೆಲ್ಲ ಹೇಳ್ಕೊಡ್ತಾನೆ. ಸದಾ ನಾನು ಅಕ್ಷರದಲ್ಲಿ ಆಸಕ್ತನಾಗಿದ್ದು ಬಿಡ್ತೇನೆ, ಆತನಿಗೆ ಸಂತೋಷವಾಗುತ್ತೆ, ನನಗೆ ಉಪಯೋಗವಾಗುತ್ತೆ, ಹೀಗಾಗಿ ಒಂದು ವರ್ಷ ಕಳೆಯೋದೇನು ಕಷ್ಟವಾಗೋದಿಲ್ಲ, ನನ್ನ ಧರ್ಮಕ್ಕೂ ಲೋಪ ಆಗೋದಿಲ್ಲ ಅಂತೆಲ್ಲ ಹೇಳಿದಾಗ ದೊಡ್ಡ ಸಮಾಧಾನವಾಯ್ತಾಗ. ಆಮೇಲೆ ಭೀಮಸೇನನ ಪ್ರಶ್ನೆ ಬಂತೀಗ. ಧರ್ಮರಾಜ ಕೇಳ್ತಾರೆ, ಭೀಮಸೇನ ನೀನು ಹೇಗೆ ಒಂದು ವರ್ಷ ಇರೋದು ಅಂತ ಕೇಳಿದೆ. ಒಂದು ವರ್ಷ ಹೇಗಿರೋದೀಗ, ಸಾಮಾನ್ಯ ವ್ಯಕ್ತಿಯಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಭೀಮಸೇನ, ಏನು ಅಡ್ರೆಸ್ಸೇ ಬೇಕಿಲ್ಲ ಅದಕ್ಕೆ. ನಿಂತ ಸ್ಟೈಲ್ ಭೀಮಸೇನ ಗೊತ್ತು ಯಾರಿಗೂ ಸಾಧ್ಯ ಇರಲಿಲ್ಲ. ದ್ವಾತ್ರಿಂಶ ಲಕ್ಷಣೋಪೇತ. ಇನ್ನು ಆ ರೀತಿ ಯಾರು ಕೃಷ್ಣ ವೇದವ್ಯಾಸರು ಪರಶುರಾಮ ದೇವರು ಬಿಟ್ಟರೆ ಪುರುಷರಲ್ಲಿ ಯಾರಿಗೂ ಲಕ್ಷಣಗಳಿಲ್ಲ. ಪರ್ಫೆಕ್ಟ್ ಫಿಸಿಕ್ ಅಂದರೆ ಭೀಮಸೇನ ದೇವರದು ಮಾತ್ರ. ಇದನ್ನು ಮಹಾಭಾರತ ಒತ್ತಿ ಹೇಳುತ್ತೆ. ಧರ್ಮರಾಜ ಕೇಳುತ್ತೆ, ನೀನು ಹೇಗೆ ಒಂದು ವರ್ಷ ಮುಚ್ಚಿಡೋದು, ಸುಮ್ಮನೆ ಹೋದ್ರೆ ಸಾಕು ಜ್ಞಾನ ಹಿಡಿದು ಬಿಡ್ತಾರೆ ನಿನ್ನೀಗ. ಬಾಯಿ ಬಿಟ್ಟಾರೆ ಇನ್ನೂ ಗ್ಯಾರಂಟಿ ಗೊತ್ತಾಗುತ್ತೆ, ಇಲ್ಲ ವೇದಶಾಸ್ತ್ರಗಳೇ ಬಾಯಿ ಬಿಟ್ಟು ಬಿಟ್ಟರೆ ಅಂತ ಸಾಮಾನ್ಯವಾದ ವಿದ್ಯೆ. ಸಪ್ತ ಶಿವಾಸು ಮಾತೃಷ, ಅದಕ್ಕೆ ಮಾತರಿಶ್ವನ್ ಅಂತ ಹೇಳ್ತಾರೆ ಅವರಿಗೆ. ಮಾತರ್ಮೆ ಮಾತರಿಶ್ವನ್ ಪಿತರ ತೊಲಗುರು ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಮಾತರಿ ಸೇತೇತಿ ಮಾತರಿಶ್ವ ಅಂತ ಹೆಸರು. ಮಾತರಿ ಶ್ವಯತೆ ಅಂತನೋ ಅದಕ್ಕೆ ಅರ್ಥ. ಏನು ಹಾಗಂದ್ರೆ ಅರ್ಥ, ಮಾತರಿ ಅಂದರೆ ಶಾಸ್ತ್ರಗಳು ಅಂತ ಅರ್ಥ, ಅದರಲ್ಲಿ ಶ್ವಯತೆ ಅಂದರೆ ಪಾರಂಗತ ಅಂತ ಅರ್ಥ, ಸಮಸ್ತ ವಿದ್ಯಾಪಾರಂಗತ ಪೂರ್ಣ ಪ್ರಜ್ಞ ಅಂತ ಅರ್ಥ. ಅದಕ್ಕೆ ಏನು ಶಾಸ್ತ್ರ ಕೇಳಿದ್ರು ತಕ್ಷಣ ಉತ್ತರ ಕೊಡುತ್ತಾರೆ. ಆ ಧ್ವನಿನೇ ವಾಯುರ್ಭೀಮೋ ಭೀಮನಾದೋ ಮಹೌಚಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ. ಆ ಧ್ವನಿನೇ ಗೊತ್ತು, ನ್ಯಾಯವಂತ ಧ್ವನಿ ಇರಲಿಲ್ಲ. ಆ ಮಧ್ವಾಚಾರ್ಯಷ್ಟು ಬರೆದವರೇ ಇಲ್ಲ. ಯಾವ್ಯಾವ ದೇವತೆಗಳ ಧ್ವನಿ ಹೇಗಿರುತ್ತೆ ಅಂತ ಆಚಾರ್ಯ ಬರೀತಾರೆ. ಒಬ್ಬೊಬ್ಬ ದೇವತೆಗಳ ಧ್ವನಿ ತಮಗೆ ಒಂದು ಒಂದು ಗುರುತಿರುತ್ತಂತೆ. ಅದ್ರ ಪ್ರಕಾರ ಗುಡುಗಿನ ಧ್ವನಿ ತಕ್ಷಣ ಅರ್ಥ ಆಗುತ್ತೆ ನಮಗೀಗ. ಗುಡುಗಿನ ಓ ಗುಡುಗ್ತಾ ಇದೆ ಅಂತ ಹೇಳಿಬಿಡ್ತಾರೆ. ಎಲ್ಲ ಎಷ್ಟು ನಗಾರಿ ಭೂಮಿಯೊಳು ಭಾಷೆ ಆ ಸೌಂಡ್ ಬರೋದಿಲ್ಲ. ಒಂದ್ಸತಿ ಗುಡುಗಿರೆ ಬರೋ ಸೌಂಡು, ಎಷ್ಟು ವಾದ್ಯಗಳು ಭಾಷೆ ಸೌಂಡ್ ಬರೋದಿಲ್ಲ. ವೀಣೆಯ ಧ್ವನಿನೇ ಬೇರೆ, ಕೊಳಲಿನ ಧ್ವನಿನೇ ಬೇರೆ, ಪಕ್ಷಿಗಳ ಕೂಗೇ ಬೇರೆ, ಅದರಲ್ಲೂ ವೆರೈಟಿಗಳು ಬೇರೆ. ಮತ್ತೆ ಸಿಂಹದ ಗರ್ಜನೆ ಬೇರೆ, ಆನೆ ಗಿಡಿಡುವಿಕೆ ಬೇರೆ, ಕುದುರೆ ಧ್ವನಿ ಬೇರೆ, ಪ್ರತಿಯೊಂದು ವ್ಯತ್ಯಾಸ ಇದೆ. ದೇವರು ಎಷ್ಟು ವೈಶಿಷ್ಟ್ಯ ಇಟ್ಟಿದ್ದಾನೆ. ಅದಕ್ಕೆ ದೇವತೆಗಳಲ್ಲಿ ವಾಯುದೇವರ ಧ್ವನಿ ಅಂತ ಋಷಭದ ಧ್ವನಿ ಅಂತೆ, ಬಹಳ ಗಂಭೀರವಾದ ಧ್ವನಿ. ಅದಕ್ಕೆ ಭೀಮನಾದ ಅಂತ ಕರೆದಿದ್ದಾರೆ. ನೀನು ನಿಂತರೂ ಸಾಕು ಗೊತ್ತಾಗುತ್ತೆ, ಮಾತಾಡಿದ್ರೆ ಸಾಕು ಗೊತ್ತಾಗುತ್ತೆ. ಏನು ಮಾಡಬೇಕಾಗಿದ್ರೆ ನಿನ್ನ ಮಹಿಮೆಯೋ ಎಲ್ಲ ಅನುವಾದ ಮಾಡ್ತಾನೆ. ಕಿರ್ಮಿರನ್ನು ಕೊಂದವನು, ಬಕಾಸರನ್ನು ಕೊಂದವನು, ಕೀಚಕರನ್ನು ಕೊಂದವನು, ಮುಂದೆ ಕೊಲ್ತಾ ಕೆಲಸ ಮಾಡ್ತಾ ಇದ್ದಾನೆ. ಇಂಥ ಮಹಾನುಭಾವ ನೀನು, ನೀನು ಹೇಗಿರ್ತಿ ನಮಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಡ್ತಾನೆ ಭೀಮಸೇನ. ತನ್ನ ಬಗ್ಗೆ ತಾನೇ ಹೇಳ್ಕೊತಾನೆ, ಏನು ಯೋಚನೆ ಮಾಡೋ ಕಾರಣ ಇಲ್ಲ, ನಾನು ಅಡಿಗೆಯವನ ವೇಷದಲ್ಲಿ ಹೋಗ್ತೇನೆ ಅಂತ ಹೇಳುತ್ತೆ. ನಾನು ಅಡಿಗೆಯವರ ವೇಷದಲ್ಲಿ ವಿರಾಟರಾಜನತ್ತು ಹೋಗ್ತೇನೆ, ವಿರಾಟರಾಜನ ಕೇಳ್ತೇನೆ, ನಾನು ಬೇಕಾದ ಅಡಿಗೆ ಮಾಡ್ತೇನೆ ಅಂತ ಹೇಳ್ತೇನೆ. ಆತನಿಗೆ ಬೇಕಾದ ಅಡಿಗೆ ಮಾಡ್ತೇನೆ, ಎಂತೆಂಥ ವೆರೈಟಿ ಬೇಕಾದರೂ ಮಾಡ್ತೇನೆ. ನನ್ನ ಹೆಸರು ಬಲ್ಲವ ಅಂತ ಹೇಳ್ಕೊತೇನೆ ಅಂತ ಹೇಳುತ್ತೆ. ಬಲ್ಲವ ಸೂಪಾಧಿಕರ್ತ ಅಂತ ಹೆಸರು. ಅದು ಕುಮಾರವ್ಯಾಸ ಭಾರತದಲ್ಲಿ ಒಲಲ ಅಂತ ಆಗೋಗ್ಬಿಟ್ಟಿದೆ. ಒಲಲ ಸಂಸ್ಕೃತ ಭಾರತ ಒಲಲ ಅಂತ ಹೆಸರೇ ಇಲ್ಲ, ಅಂತ ವ್ಯತ್ಯಾಸಗಳು ಸಿಕ್ಕಾಬಿಟ್ಟೆ ಬಿಟ್ಟು. ಬಲ್ಲವ ಅಂತ ಹೇಳ್ಕೊತೇನೆ. ಕನ್ನಡದಲ್ಲಿ ಬಲ್ಲವ ಅಂದರೆ ಬೇರೆ, ತಿಳಿದವನು ಅಂತ ಅರ್ಥ. ಅದು ಬಲ್ಲವನೇ, ಪೂರ್ಣ ಪ್ರಜ್ಞೆನೇ, ಆ ವಿಚಾರ ಬೇರೆ. ಟೆಕ್ನಿಕಲಿ ಬಲ್ಲವ ಅಂದರೆ ಸೂಪಾಧಿಕರ್ತ ಅಂತ ಅರ್ಥ. ಅಂದರೆ ತಾ ಸೌವೇಗವೆ ಮಾಡಿದ್ರೆ ಭಾರಿ ಎಕ್ಸ್ಪರ್ಟ್ ಅಂತ ಅರ್ಥ. ಕೆಲವರು ಇರ್ತಾರೆ ಜಹಾಂಗೀರ್ ಸ್ಪೆಷಲಿಸ್ಟು, ಆ ಸ್ಪೆಷಲಿಸ್ಟ್ ಅಂತಾರಲ್ಲ, ಆ ಥರ ಬಲ್ಲವ ಅಂತ ಹೊಸ ಒಂದು ಹೆಸರದು. ಅದು ಅದನ್ನು ಮಾಡ್ತೇನೆ ಅಂತ ಹೇಳ್ಕೊಂಡ್ಬಿಡ್ತೇನೆ. ಆಗ ವಿರಾಟ್ ರಾಜ ನನ್ನನ್ನು ಇಟ್ಕೋತಾನೆ, ಮುಂದೆ ಕೆಲಸ ನೋಡ್ಕೊಂಡು ಹೋಗ್ತೇನೆ. ಅಷ್ಟೇ ಅಲ್ಲ, ಬರೀ ಅಷ್ಟೇ ಹೇಳಿದ್ರೆ ಏನು ಮಾಡ್ತಾನೆ, ಅಡಿಗೆಯವರಿಲ್ಲದೆ ಇರ್ತಾರೆ ರಾಜಸ್ಥಾನ ಅಡಿಗೆ. ಮಠ ಅಂದರೆ ಯಾರೋ ಅಡಿಗೆ ಇದ್ದೇ ಇರ್ತಾನೆ, ಅವ್ರಿಗೆ ಉಪ್ಪೆ ಆಗಲಿ ಖಾರ ಹಾಕಲಿ ಏನೋ ಮಾಡಲಿ ಒಂದು ಅಡಿಗೆ ಅಂತೂ ಇರ್ತಾನೆ. ಯಾರು ಅಡಿಗೆ ಇದ್ದೇ ಇರ್ತಾರೆ ಅವರಿಗೆ, ಇವೊಂದು ಸ್ಪೆಷಾಲಿಟಿ ಅನ್ನೋದು ಪ್ರಶ್ನೆ ಬರುತ್ತಲ್ಲ. ಅದಕ್ಕೆ ನಾನು ಬರೀ ಅಡಿಗೆ ಅಷ್ಟೇ ಮಾಡೋದಿಲ್ಲ, ಪ್ರಸಂಗ ಬಂದರೆ ಮಲ್ಲಯುದ್ಧ ಬೇಕಾದ್ರೆ ಮಾಡ್ತೇನೆ ಅಂತ ಹೇಳ್ತೇನೆ. ಮಲ್ಲಯುದ್ಧ ಮಾಡ್ತೇನೆ, ಎಂಥ ಜಟ್ಟಿ ಕಾಳಗ ಬೇಕಾದ್ರೂ ಮಾಡಿಬಿಡ್ತೇನೆ ಅಂತ ಹೇಳ್ಕೊತೇನೆ. ಅಷ್ಟೇ ಅಲ್ಲ, ನಾವು ಹುಲಿ ಸಿಂಹಗಳ ಜೊತೆಗೆ ಆನೆಗಳ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ಹೇಳ್ತೇನೆ. ಇದು ಭೀಮಸೇನ ಹೊಸ ಮುಖ ಇದು ಒಂದು. ಈ ರೀತಿ ಮಾಡಿದವರು ಯಾರೂ ಇಲ್ಲ. ಅರ್ಜುನ ಈ ಮಾತನ್ನು ಎಂದೆಂದೂ ಆಡೋದಿಲ್ಲ. ಧನುರಾಜನೂ ಸಾಧ್ಯ ಇಲ್ಲ. ಭೀಮಸೇನ ಹೇಳ್ತಾನೆ, ನಾನು ಎಂಥ ಪ್ರಾಣಿ ಮೇಲೆ ಬೇಕಾದ್ರೆ ಯುದ್ಧ ಮಾಡ್ತೇನೆ, ಗೂಳಿ ಕಾಳಗ ಮಾಡ್ತೇನೆ, ಸಿಂಹದ ಜೊತೆ ಹೋರಾಡ್ತೇನೆ. ಈ ಮಹಾಭಾರತದ್ದೇ ಮಾತುಗಳವೆಲ್ಲ ಕೂಡ ಯಾರು ಯುದ್ಧ ಬೇಕಾದ್ರೆ ಮಾಡ್ತೇನೆ. ಅಷ್ಟೇ ಅಲ್ಲ, ಅವುಗಳನ್ನು ಕೊಲ್ಲದಂತೆ ಸೋಲಿಸ್ತೇನೆ. ಅದು ಭಾರಿ ಇಂಪಾರ್ಟೆಂಟ್. ಅವುಗಳನ್ನು ಕೊಲ್ಲದಂತೆ ಸೋಲಿಸ್ತೇನೆ. ಪ್ರಾಣಿ ಹಿಂಸೆ ಆಗಿರಬಾರದು, ನಾನು ಅವನ್ನು ಸೋಲಿಸಿರಬೇಕು. ಎಂಥ ಆಲ್ಟಿದು ಬಂದು. ನಿಜವಾದ ಅರ್ಥದಲ್ಲಿ ಭೀಮಸೇನನ ಹಿರಿಮೆ ಅಂದರೆ ಬೇಕಾದ್ರೆ ಕೊಲ್ಲಬೇಕೋ, ಗ್ಯಾರಂಟಿ ಕೊಲ್ತೇನೆ. ಕೊಲ್ಲಬಾರದು, ಅವ್ರು ಕೊಲ್ಲಕ್ಕೆ ಬರೀ ನಾನು ಕೊಲ್ಲದಂತೆ ಗೆಲ್ತೇನೆ ಆಯ್ತೋ ಇಲ್ಲ. ಎಲ್ಲ ಕೊಲ್ಲದೆ ಗೆಲ್ಲಕ್ಕೆ ಬರೋದಿಲ್ಲ. ಅನಿವಾರ್ಯವಾಗಿ ಶೂಟ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ, ಪೊಲೀಸರು ಹೇಳಿಬಿಡ್ತಾರೆ. ಬಿಯಾಂಡ್ ಕಂಟ್ರೋಲ್ ಶೂಟ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಓಕೆ, ಮೂದೋಯ್ತಲ್ಲಿ ನನಗೆ ಆ ಪ್ರಶ್ನೆ ಇಲ್ಲ. ಯಾರನ್ನೂ ಕೊಲ್ಲೋದಿಲ್ಲ, ಯಾವ ಪ್ರಾಣಿನೂ ಕೊಲ್ಲೋದಿಲ್ಲ, ಗೆಲ್ಲೋದನ್ನು ಬಿಡೋದಿಲ್ಲ, ಹಾಗೆ ಮಾಡೋಕ್ಕೆ ನನಗೆ ಬರುತ್ತೆ ಅಂತ ಹೇಳುತ್ತಾನೆ. ಇದೆಲ್ಲ ಹೇಳ್ಕೊಂಡ್ಬಿಡ್ತೇನೆ, ಆಗಾತ ಒಪ್ಕೋತೇನೆ, ಅಲ್ಲಿರ್ತೇನೆ. ನಿನ್ನ ತೇಜಸ್ಸು ಅಂತ ಕೇಳಿದರೆ ಅದನ್ನು ನಾನು ಆಡಿಸ್ಕೊಂಡು ನನಗೆ ಗೊತ್ತಿದೆ ಅಂತ ಹೇಳುತ್ತೆ. ನಾನು ಹೇಗಿರಬೇಕು ಹಾಗಿರ್ತೇನೆ. ಇದು ಭೀಮಸೇನ ಹೇಳಿದ ಮಾತು. ಅನೇಕ ಏನು ತಿಳ್ಕೊಂಡ್ಬಿಟ್ರು, ಭೀಮಸೇನಲ್ಲಿ ಯಾತಕ್ಕೆ ಹೋದ ಅಂದರೆ ಮೊದಲೇ ಹೊಟ್ಟೆ ಬಾಕ ಕಷ್ಟ ಅಡುಗೆ ಮನೆ ಬೇರೆ ಸಿಕ್ಕಿಬಿಟ್ರೆ ಅದು ಏಕಾಚಿ ಸಿಕ್ಕರು ಅಂತೂ ಭಾರಿ ಖುಷಿ. ಅಡುಗೆ ಮನೆ ಇದ್ದವರಿಗೆ ಉಪವಾಸ ಮಾಡದೆ ಮಾಡ್ತಾರೆ, ಮುಗಿಸಿಬಿಡೋದು ಕೆಲಸನ. ಅದಕ್ಕೆ ಹೋದ ಅಂತ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳುತ್ತಾರೆ, ಅದಕ್ಕೆ ಹೋಗಿದ್ದಲ್ಲ ಭೀಮಸೇನ, ಇವತ್ತು ಅಡುಗೆವನಾಗಿ ಹೋಗ್ತಾ ಇಲ್ಲ. ಭೀಮಸೇನ ರಾಜಸೂಯಾಗ ಕಾಲಕ್ಕೇನೆ ಮಹಾನ ಸಾಧ್ಯಕ್ಷ ಮೊದಲು ಮರಿಬಾರ್ದದನ್ನು. ಮಹಾನ ರಾಜಸೂಯಾಗದೊಳಗೆ ಇಡೀ ಅಡಿಗೆ ವ್ಯವಸ್ಥೆ ಎಲ್ಲ ಇದ್ದಿದ್ದು ಭೀಮಸೇನ ಕೈಯಲ್ಲಿ. ಆದ್ದರಿಂದ ನನಗೇನು ಯೋಚನೆ ಇಲ್ಲ, ನಾನು ಮಹಾನ ಸಾಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ ಅಂತ ಅಷ್ಟು ಹೇಳಿದಾಗ ಸ್ವಲ್ಪ ಸಮಾಧಾನ ಆಯಿತು ಅವರಿಗೆ. ಆಮೇಲೆ ಅರ್ಜುನ, ನೀನೇನು ಮಾಡ್ತೀ ಅಂತ ಕೇಳುತ್ತಾರೆ. ನೀನು ಹೇಗಿರ್ತೀಯ? ಇದೆಲ್ಲ ಪೀಠಿಕೆಯಷ್ಟೇ, ಇನ್ನೂ ಮೂರದು ಭಾರಿ ದೊಡ ಹೇಳ್ತಾರೆ. ಆಮೇಲೆ ಹೇಳಬೇಕಾದ್ರೆ ಇಲ್ಲಿ ಮೈಲಿಡಾಗ ಅಷ್ಟೇ ಹೇಳೋದು, ವಿರಾಟರ ಬಂದು ಮಾತಾಡ್ಬೇಕಾದ್ರೆ ಬೇರೆ ಮಾತಾಡೋದಾಗ. ಅರ್ಜುನ, ನೀನು ಹೇಗಿರ್ತೀಯ? ಈಗ ನಿನ್ನ ಬಗ್ಗೆ ಒಂದು ಸಮಸ್ಯೆ ನನಗಿದೆ ಅಂತ ಹೇಳುತ್ತಾರೆ. ನಿನ್ನ ಬಗ್ಗೆ ಒಂದು ಸಮಸ್ಯೆ ಇದೆ. ಅರ್ಜುನ ಹೆಚ್ಚು ಬಿಲ್ವಿದ್ಯೆಯಲ್ಲಿ ಪಾರಂಗತನಾದವನು, ಸದ್ವಿದ್ಯೆಯಲ್ಲಿ ಪಾರಂಗತನಾದವನು. ಆತ ಸವ್ಯಸಾಚಿ ಅಂತ ಬೇರೆ ಹೆಸರಾತಾನೆ. ಸವ್ಯಸಾಚಿ ಅಂದರೆ ಎಡಗೈಯಲ್ಲೇ ಯುದ್ಧ ಮಾಡ್ತಿದ್ದ, ಬಲಗೈಲಿ ಯುದ್ಧ ಮಾಡ್ತಿದ್ದ. ಎಲ್ಲರೂ ಎರಡು ಕೈಯಲ್ಲಿ ಮಾಡಕ್ಕೆ ಈಕ್ವಲ್ ಎಫಿಷಿಯನ್ಸಿ ಎರಡು ಕೈ ಎಲ್ರಿಗೆ ಇರೋದಿಲ್ಲ. ಕೆಲವ್ರಿಗೆ ಎಫಿಷಿಯನ್ಸಿನೇ ಇರೋದಿಲ್ಲ, ಅದು ಬೇರೆ ಮಾತು. ಕೆಲವರಿಗಿದ್ರೆ ಬಲಗೈ ಇದ್ದ ಎಡ ಸರಿಗೆ ಬಲಗೈಲಿ ಬರಲಿಕ್ಕೆ ಬರೋದಿಲ್ಲ, ಬಲಗೈ ಎಡ ಸರಿ ಬಲಕ್ಕೆ ಬರೋದಿಲ್ಲ. ಎರಡು ಆದರೆ ಎರಡು ಇನ್ಫೀರಿಯರ್ ಇದೆ, ಏನು ಪ್ರಯೋಜನ? ಎಕ್ಸ್ಪರ್ಟ್ ಅದೇ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಎಷ್ಟೋ ಸತಿ ಬಲಗೈ ಟ್ಯಾಪ್ ತಿರ್ಸಕ್ಕೆ ಎಡಗೈ ಬಲಗೈ ತಿರ್ಸಕ್ಕೆ ಬರುತ್ತೆ, ಎಡಗೈಲಿ ಆಗೋದಿಲ್ಲ. ಅಷ್ಟರಲ್ಲೇ ಡಿಫ್ರೆಂಟ್, ನಮ್ಮ ಕೈಯಲ್ಲೇ ವ್ಯತ್ಯಾಸ ಇದೆ. ಇನ್ನು ಜೀವ ಬ್ರಹ್ಮ ಒಂದೇ ಅಂತ ಒದ್ದಾಡ್ತಾರಲ್ಲ, ಎಷ್ಟು ಅನ್ಯಾಯ ಇದು ಒಂದು. ನಿಮ್ಗೆ ಎರಡು ಕೈಗಳು ಒಂದು ರೀತಿ ಇಲ್ಲ, ಎರಡು ರೀತಿ ಯೋಚನೆ, ಕಾಲುಗಳಲ್ಲಿ ಒಂದೇ ಸ್ಟ್ರೆಂತ್ ಇರೋದಿಲ್ಲ, ಬಲಗೈ ಇರೋಷ್ಟ್ರೆಂತ್ ಸಾಮಾನ್ಯ ಎಡಗೈಲಿ ಇರೋದಿಲ್ಲ. ಅಂತ ಹೊತ್ತಲ್ಲಿ ಅರ್ಜುನಿಗೆ ಸವ್ಯಸಾಚಿ ಅಂತ ಕರೆದಿದ್ದಾರೆ. ಸವ್ಯೇನಾಪಿ ಸಚೇತಿ ಐತಿ ಸವ್ಯಸಾಚಿ ಅಂತ ಅರ್ಥ. ಸವ್ಯಸಾಚಿನ್ ಅಂತ ನಡೆಯೋದು ಅಂದ್ರೆ ಎಡಗೈಯಿಂದ ಕೂಡ ಬಲಗೈ ಅಷ್ಟೇ ಎಫಿಷಿಯೆಂಟ್ ಆಗಿ ಯುದ್ಧ ಮಾಡಕ್ಕೆ ಬರ್ತಿತ್ತು. ಆದ್ದರಿಂದ ಆತನ ಸವ್ಯಸಾಚಿ ಅಂತ ಕರೆದಿದ್ದಾರೆ. ಆ ಧನಸ್ಸನ್ನು ಇಟ್ಕೊಂಡು ಯುದ್ಧ ಮಾಡಬೇಕಲ್ಲ, ಅದ್ರ ಮೈ ಮೇಲೆ ಇಟ್ಕೋಬೇಕಾದ್ರ, ಹೇಗೆ ಗನ್ ಇಟ್ಕೊಂಡು ಮೈಗೆ ಬಡಿಸ್ಕೊಂಡು ಇಟ್ಕೊಂಡು ಹೊಡಿತಾರಲ್ಲ ರಿಬ್ಬತ್ ಇಟ್ಕೊಂಡ್ಬಿಟ್ಟು, ಆ ಥರ ಧನಸ್ಸನ್ನು ಇಟ್ಕೋಬೇಕು. ಅರ್ಜುನ ಪ್ರಾಕ್ಟೀಸ್ ಮಾಡಿ 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 ಯುದ್ಧ ಮಾಡಿ ಮಾಡಿ ಆತನ ಮೈ ಮೇಲೆ ಗುರುತು ಬಿದ್ದುಬಿಟ್ಟಿದೆಯಂತೆ. ಅದರದ್ದು ಜಡ್ಡುಗಟ್ಟು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಜಡ್ಡುಗಟ್ಟು ಹೋಗಿಬಿಟ್ಟಿದೆ. ಮೈ ಮೇಲೆಲ್ಲ ಗುರುತುಗಳು, ಆ ಹೆದೆಯರಿಸಿದ ಗುರುತುಗಳು ಈ ಒಂದು ಕಡೆ ಎರಡು ಕಡೆನೂ ಸೇರ್ಕೊಂಡು ಫುಲ್ ಮೈಯೆಲ್ಲ ತುಂಬ ಹೋಗಿಬಿಟ್ಟಿದೆ. ನೀನು ಹೇಗೆ ಕವರ್ ಮಾಡ್ಕೋತೀ ಅಂತ ಕೇಳ್ತಾನೆ. ಹೇಗೆ ಅದನ್ನ ಕವರ್ ಮಾಡ್ಕೊ, ನೋಡಿದ ತಕ್ಷಣ ಅರ್ಜುನ ಅಂತ ಗೊತ್ತಾಗ್ಬಿಡೋಕೆ ಕಾಣ್ತಾ ಇದೆಯಲ್ಲ, ಏನು ಮಾಡ್ತೀಯ ಅಂತ ಕೇಳಿದರೆ ಅರ್ಜುನ ಹೇಳ್ತಾನೆ, ಅಣ್ಣ ಯೋಚನೆ ಮಾಡಬೇಕಾದ ಕಾರಣ ಇಲ್ಲ, ನನಗೊಂದು ಶಾಪ ಬಂದಿತ್ತಲ್ಲ ಅದು ವರ ಆಗಿಬಿಟ್ಟಿದೆ ನನಗೆ ಅಂತ ಹೇಳ್ತಾನೆ. ಶಾಪ ಊರ್ವಶಿಯ ಶಾಪ ಇತ್ತಲ್ಲ, ಒಂದು ವರ್ಷ ಕಾಲ ಷಂಡನಂತೆ ಇರಬೇಕು ಅಂತ ಷಂಡನಾಗುವಂತ ಅವಳು ಕೊಟ್ಟಿದ್ದು. ಅದಕ್ಕೆ ಇಂದ್ರದೇವರು ಹೇಳಿದ್ರು, ಷಂಡನಾಗೋದಿಲ್ಲ ನೀನು, ಷಂಡನಂತೆ ಇರು, ವೇಷ ಅಷ್ಟೇ ಬರುತ್ತೆ ಅಂತ ಹೇಳಿದ್ದಾಳಲ್ಲ, ಅದಕ್ಕೋಸ್ಕರ ನಾನು ನಪುಂಸಕ ವೇಷದಲ್ಲಿರ್ತೇನೆ, ಏನು ಯೋಚನೆ ಮಾಡೋ ಕಾರಣ ಇಲ್ಲ ಅಂತ ಹೇಳಿದರೆ ಆಗ ಆತ ಕೇಳ್ತಾನೆ, ಅಂದರೆ ನಪುಂಸಕರ ವೇಷ ನೋಡೋದಕ್ಕೆ ಗಂಡಸಿದ್ದಾಗಿರ್ತಾನೆ, ಸೀರೆಗೆರೆ ಉಟ್ಕೊಂಡು ಬಿಟ್ಟು ಈ ಥರ ಬಡೆಗಡೆ ಹಾಕ್ಕೊಂಡಿರ್ಬೇಕು, ಆ ರೀತಿ ಇರ್ತೇನೆ ಅಂತ ಹೇಳಿದ ತಕ್ಷಣ ಅದೆಲ್ಲ ಸರಿಯ ಬಡಿ ಎಷ್ಟು ಹಾಕೋತಿಯ, ಇಷ್ಟು ಬಡೆ ಹಾಕೋತೀಯ, ಈಗಂತೂ ಅದನ್ನು ತೆಗೆಯೋ ಜನ ಇದ್ದಾರೆ ಪಾಪ, ಅಂಥ ಹೊತ್ತಿನಲ್ಲಿ ನೀನೇನು ಹಾಕೋತೀಯ ಅಂತ ಕೇಳಿದರೆ ಆತ ಹೇಳ್ತಾನೆ, ನಿಮ್ಮ ಮೇಲೆ ಎಲ್ಲ ಕಾಣಿಸ್ತಾ ಇದೆ, ಇಡೀ ಕೈ ತುಂಬ ಗುರುತು ಬಿದ್ದುಬಿಟ್ಟಿದೆ, ಇಷ್ಟು ಬಳೆ ಕಡೆ ಏನು ಗೊತ್ತಾಗುತ್ತೆ ಅಂದರೆ, ಇಲ್ಲ ನಾನು ಉಪಾಯ ಮಾಡ್ತೇನೆ, ಮುಂಗೈಯಿಂದ ಭುಜದವರೆಗೂ ಬಳೆ ಹಾಕೋತೀರಿ ಅಂತ ಹೇಳಿಬಿಟ್ಟೆ. ಅರ್ಜುನ ಕತೆ ಕೇಳಿದರೆ ಬಳೆ ಹಾಕಲು ಸಂಕೋಚನೆ ಆಗಬಾರ್ದು, ಅಷ್ಟು ಜೋರಾಗಿ ಹೇಳ್ತಾರೆ. ನಾನು ಮುಂಗೈಯಿಂದ ಹಿಡಿದು ಭುಜದವರೆಗೂ ಬಳೆ ಹಾಕ್ಕೊಂಡ್ಬಿಡ್ತೇನೆ, ನನ್ನ ಮೈಗೆ ಬೇಲೆ ಗುರುತು ಯಾರಿಗೂ ಕಾಣಬಾರ್ದು ಆ ರೀತಿ ಮಾಡ್ಕೊಂಡ್ಬಿಡ್ತೇನೆ ಅಂತ ಹೇಳಿದರೆ, ಒಂದು ಚೂರು ನಾನು ಹೆದೆ ಏರಿಸಿದವ್ರದ್ದು ಗೊತ್ತಾಗಬಾರ್ದು, ಆ ರೀತಿ ಮಾಡ್ಕೋತೇನೆ, ಸೀರೆ ಉಟ್ಕೊಂಡ್ಬಿಡ್ತೇನೆ, ನನಗೆ ಗುರುತು ಸಿಕ್ಕೋದಿಲ್ಲ. ಮತ್ತೆ ಏನು ಕೆಲಸ ಮಾಡ್ತಿ ಹೋಗಿ ಅಂತ ಕೇಳಿದ್ರು, ಏನು ಕೆಲಸ ಮಾಡ್ತಿ ಹೋಗಿ, ಬೃಹನ್ನಡಿಗೆ ಅಪಾಯಿಂಟ್ಮೆಂಟ್ ಕೊಡಬೇಕು ಈ ಮಧ್ಯೆ ಹೋಗಿ. ಅದಕ್ಕೆ ಹೇಳುತ್ತಾರೆ, ನಾನು ರಾಜಕುಮಾರಿಯರು ಏನಿದ್ದಾರೆ, ಸ್ತ್ರೀಯರೇನಿದ್ದಾರೆ, ಯಾರು ನೃತ್ಯ ಗೀತ ಸಂಗೀತ ಕಲಿಬಹುದು ಅಪೇಕ್ಷೆ ಪಡ್ತಾರೆ ಅವರಿಗೆಲ್ಲ ನಾನು ಅಧ್ಯಾಪಕನಾಗಿರ್ತೇನೆ ಅಂತ ಹೇಳ್ಕೊತಾನೆ. ಅಧ್ಯಾಪಕರಾಗಿರ್ತೇನೆ. ಕುಮಾರಿಯರಿಗೆ ಒಂದು ನಪುಂಸಕ ವೇಷದಲ್ಲಿ ಇರೋದ್ರಿಂದ ರಾಜಕುಮಾರಿ ಹತ್ರ ಬಿಡೋದಕ್ಕೆ ಅವ್ರಿಗೆ ಸಂಕೋಚ ಇಲ್ಲ. ಅವರಿಗೆ ಅದೊಂದು ತಂತ್ರ ಆಯಿತು. ಅರ್ಜುನಿಗೆ ಪ್ಲಸ್ ಪಾಯಿಂಟ್ ಆದಾಗ ಆಯ್ತು. ಅದು ಒಂದು ಉತ್ತರೇ ರಾಜಕುಮಾರಿ, ಅವಳಿಂದ ಪ್ರಾರಂಭ ಮಾಡಿ ಎಲ್ಲ ಸ್ತ್ರೀಯರು ಪಾಠ ಹೇಳಿಕೊಡ್ತೇನೆ, ಚಿತ್ರ ವಿಚಿತ್ರವಾದ ಪಾಠ ಹೇಳಿಕೊಡ್ತೇನೆ. ಆಗೊಂದು ಪ್ರಶ್ನೆ ಬಂತು, ಸಂಗೀತಗಾರರು ಆ ಸ್ಥಾನದಲ್ಲಿ ಇದ್ದೇ ಇರ್ತಾರೆ, ಸಂಗೀತಗಾರರು ಎಲ್ಲ ಇದ್ದೇ ಹೇಳ್ಕೊಡೋದು ಇರ್ತಾರಲ್ಲ ಅಂತ ಕೇಳಿದರೆ ಅರ್ಜುನ ಹೇಳ್ತಾನೆ, ನಂದು ಭಾರಿ ವೈಶಿಷ್ಟ್ಯ ಇದೆಯಲ್ಲ, ಆತ ಸ್ವರ್ಗಲೋಕಕ್ಕೆ ಹೋಗಿದ್ದ ಕಾಲಕ್ಕೆ ಗಂಧರ್ವ ವಿದ್ಯೆ ಕಲ್ತು ಬಂದಿದ್ದಾರೆ. ಹೇಗೆ ಉಪಯೋಗಕ್ಕೆ ಬಂತು ನೋಡಿದರೆ, ಎಲ್ಲೋ ಕಲ್ತು ಯಾವಾಗಲೂ ಈಜು ಕಲ್ತಿರ್ತಾರೆ, ಎಲ್ಲೋ ಉಪಯೋಗಕ್ಕೆ ಬಂದುಬಿಡುತ್ತೆ. ಚಿಕ್ಕ ಯಾವಾಗಲೋ ಸೈಕಲ್ ಕಲ್ತಿರ್ತಾರೆ, ಎಮರ್ಜೆನ್ಸಿಗೆ ಉಪಯೋಗಕ್ಕೆ ಬಂದುಬಿಡುತ್ತೆ. ಎಲ್ಲೋ ಕಲ್ತಿದ್ದ, ಅದಕ್ಕೆ ಶಾಸ್ತ್ರ ಹೇಳುತ್ತದೆ ಒಂದು ವಿದ್ಯೆ ಕಲಿಯ ಯೋಗ ಬಂದರೆ ಅದನ್ನು ಬೇಡ ಅಂತ ಹೇಳಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಆ ಕಾಲಕ್ಕೆ ಕಲ್ತ್ಕೊಂಡ್ಬಿಡಿ, ಯಾವ ಕಾಲಕ್ಕೆ ಬರುತ್ತೋ ಯಾರಿಗೆ ಗೊತ್ತೀಗ, ಎಷ್ಟೋದ್ರ ಲೈಫೇ ಚೇಂಜ್ ಆಗಿಬಿಡ್ತದೆ, ಒಂದು ಕಾರಣಕ್ಕೆ ಚೇಂಜ್ ಆಗಿಬಿಡ್ತಾನೆ. ಅದಕ್ಕೆ ನಾವು ತಿಳ್ಕೊಂಡ್ಬಿಟ್ಟಿರ್ತೇವೆ, ಏನೋ ಏನೋ ಹೇಳ್ತಿರ್ತಾರೆ, ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಕೂತ್ಬಿಟ್ಟಿರ್ತೇವೆ. ಕೂಡಬಾರ್ದು, ಸ್ವಲ್ಪ ಅದ್ರ ಬಗ್ಗೆ ಕೇಳ್ಕೋಬೇಕು. ಕೇಳ್ಕೊಂಡ್ರೆ ಒಳ್ಳೆ ಸಾಧನೆ ಮಾಡೋಕ್ಕೆ ಬರುತ್ತೆ. ಯಾವ ಟೈಮಿಗೆ ಯಾವ ರೀತಿ ಉಪಯೋಗ ಬರುತ್ತೆ ಗೊತ್ತಿರೋದಿಲ್ಲ. ಏನೋ ನೋಡ್ತಿರ್ತಾರೆ, ಹಾಲು ಉಕ್ಕ ಇಳಿಸ್ಬೇಕಾದ್ರೆ ನೋಡ್ತಾರೆ ಕೊನೆ ಪಕ್ಷ, ನಾನೇನು ಹಾಲು ಕಾಯಿಸ್ತಿಲ್ಲ ಅಂತ ತಿಳ್ಕೊಬಾರ್ದು. ಪ್ರಸಂಗ ಬಂದು ಏನು ಮಾಡೋಕ್ಕೆ ಇಮೇಟ್ರೆ ಗೊತ್ತಾಗುತ್ತೆ. ಇದೆಲ್ಲ ಫ್ಯೂಸ್ ಹಾಕೋದು ಅನೇಕರು ಫ್ಯೂಸ್ ಹಾಕಿ ಭಾಳ ಸುಲಭದ ಕೆಲಸ. ನಮಗೆ ಎಲೆಕ್ಟ್ರಿಷಿಯನ್ ಬಂದೇ ಹಾಕ್ಬೇಕು ಅಂತ ಕೂತ್ಕೊಂಡ್ರೆ ಮಧ್ಯರಾತ್ರಿ ಎಲೆಕ್ಟ್ರಿಷಿಯನ್ ಸಿಗ್ತಾನೆ. ಮತ್ತೆ ಸ್ವಲ್ಪ ಗೊತ್ತಿದ್ರೆ ಎಷ್ಟು ಅನುಕೂಲ ಆಗ್ತಿರೋದು.